प्रविश्य मम वाचं मां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वादीन् प्राणान् नमो भगवते पुरुषाय तुभ्यम् यस्मात् ब्रह्मेन्द्र रुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुत्सवः मामका पाण्डवाश्चैव किमकुर्वत सञ्जया। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्षामि लेशतः। गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। ಪರಮಪವಿತ್ರವಾದ ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯವನ್ನು ಮುಕ್ತಾಯ ಮಾಡಿ 17ನೇ ಅಧ್ಯಾಯದಲ್ಲಿ ಅರ್ಜುನನ ಒಂದು ವಿಶಿಷ್ಟವಾದ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಅರ್ಜುನ ಕೇಳಿದ, ಏ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾತ್ವಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಯಾರು ಶಾಸ್ತ್ರದ ವಿಧಿವಿಧಾನಗಳ ತಿಳುವಳಿಕೆಯಲ್ಲದೇನೆ ಶ್ರದ್ಧೆಯಿಂದ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಜೀವನವನ್ನು ಸಾಗಿಸ್ತಾರೆ, ಅವರ ರೀತಿ ಎಂಥದ್ದು, ಅವರ ಗತಿ ಯಾವುದು, ಸಾತ್ವಿಕವೋ ರಾಜಸವೋ ಅಥವಾ ತಾಮಸವೋ? ಇದು ಬಹಳ ಮೂಲಭೂತವಾದ ಪ್ರಶ್ನೆ. ತಿಳಿದೆ ಇವತ್ತೆಷ್ಟು ನಂಬಿಕೆ ಇಲ್ಲದ ಜನ ಮಾತ್ರ ಜಗತ್ತಿನಲ್ಲಿ ಸಿಗೋದೇ ಇಲ್ಲ. ಮೊದಲನೇದಾಗಿ ನಾನೇನನ್ನೂ ನಂಬೋದಿಲ್ಲ ಅನ್ನೋ ಮನುಷ್ಯ ಎಂದೂ ಸಿಗೋದಿಲ್ಲ. ಯಾವುದಾದರೂ ನಂಬಿಕೆ ಇದ್ದೇ ಇರುತ್ತೆ. ಅಂಥ ನಂಬಿಕೆ ಇದ್ದಾಗ ಅವನಿಗೆ ತಿಳುವಳಿಕೆ ಇಲ್ಲ, ನಂಬಿಕೆ ಮಾತ್ರ ಇದೆ, ಅಂಥವನ ಗತಿ ಏನು ಅಂತ ಪ್ರಶ್ನೆ. ಶಾಸ್ತ್ರದ ವಿಚಾರ ಅವನ ಕಿವಿಗೆ ಬಿದ್ದಿಲ್ಲ, ಆದ್ದರಿಂದ ಶಾಸ್ತ್ರ ಕಿವಿಗೆ ಬಿದ್ದು ನಂಬದೇ ಹೋದವನು ಬೇರೆ, ಅವನು ಧೂರ್ತನೆ, ಅವನು ಮೂರ್ಖನೆ. ಶಾಸ್ತ್ರದ ಪರಿಜ್ಞಾನವೇ ಅವನಿಗಿಲ್ಲ. ಅನೇಕರು ಹೇಳಿದ್ದೇನೆ, 80 ವರ್ಷವಾಗಿದೆ, ಏಕಾಚಿ ವ್ರತ ಅಂತ ವ್ರತ ಇದೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಅಕೇಶಣ್ಣೇ ಸಿಕ್ಕಿಲ್ಲ ಬರಲಿಕ್ಕೆ ಅವನಿಗೆ, ಆದ್ರೆ ಅವತ್ತು ಗೊತ್ತಾಯ್ತು ಅವನಿಗೆ. ಆಶ್ಚರ್ಯ ಆಗಿಬಿಡುತ್ತೆ. ಅಂತ ದಿವಸದಲ್ಲಿ ಶಾಖದ ಎಂಥ ದೊಡ್ಡದನ್ನು ಕರ್ಕೊಂಡು ಬಿಟ್ಟೆ ಅಂತ ಯೋಚನೆ ಬರುತ್ತೆ. ಹಿಂದಿಗೆ ಹುಟ್ಟದಾನೆ ಬರುತ್ತೆ, ಜನ್ಮದಲ್ಲೇ ಮಾಡಿರಲ್ಲ ಗೊತ್ತಿದ್ರು ಕೂಡ, ಯಾಕೆಂದ್ರೆ ಬಂದಾಗಲೇ ಬೈಕೋತಾನೆ ಬಂತ ಬಂತು ಅಂತ ಬೈಕೋತಾನೆ ಇರುತ್ತೆ. ಆದ್ರೆ ಅವನು ಗೊತ್ತಿದ್ದು ಬಯ್ಯೋ ನೀವನು ಗೊತ್ತಿಲ್ಲದೆ ಮಾಡಿ ಅಯ್ಯೋ ಎಷ್ಟು ದುಃಖ ಪಡ್ತಕ್ಕಂಥವನು ಅವನು. ಅಂತೂ ಒಂದಲ್ಲ ಒಂದು ನಂಬಿಕೆ ಇಲ್ಲದ ಮನುಷ್ಯ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಭಗವದ್ಗೀತೆ ಸಾರಿದ ತತ್ವ. ಹಾಗಿದ್ರೆ ಅಂಥವರ ಗತಿ ಏನು? ಆಗ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ, ಅರ್ಜುನ ತ್ರಿವಿಧ ಭವತಿ ಶ್ರದ್ಧಾ ಜೀವಾನಾಂ ಪ್ರತಿಯೊಬ್ಬರಿಗೂ ಕೂಡ ಸಾ ಸ್ವಭಾವಚ, ಪ್ರಾಣಿನಾಂ ದೇಹಿನಾಂ ಸಾ ಸ್ವಭಾವಚ. ಪ್ರತಿಯೊಬ್ಬ ಜೀವಿಗೂ ಕೂಡ ಸ್ವಭಾವದಿಂದನೆ ಬಂದಿರತಕ್ಕಂಥ ಶ್ರದ್ಧೆ ಇದು. ಯಾರು ಹೇಳಿಕೊಟ್ಟು ಬಂದಿದ್ದಲ್ಲ, ಸ್ವರೂಪದಲ್ಲೇ ಇದೆ. ಅವರು ಸಾತ್ವಿಕಿ ರಾಜಸಿ ಚೈತಿ ತಾಮಸಿ ಚೈವ ತಾಂ ಶೃಣು. ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇಂತಿ ತಾಂ ಶೃಣು. ಸಾತ್ವಿಕ ರಾಜಸ ತಾಮಸ ಅಂತೂ ಒಂದು ಶ್ರದ್ಧೆ ಇದೆ. ಆ ಶ್ರದ್ಧೆ ಮೂರು ಬಗೆಯಲ್ಲಿ ಒಂದು ಬಗೆಯಾಗಿರೋ ಸಾಧ್ಯತೆ ಇದೆ, ಹೊರತು ಇರದೇ ಇರಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಇಲ್ಲದ ಮನುಷ್ಯ ಎಂದೂ ಇಲ್ಲ. ಕೆಲವರು ಹೇಳೋದುಂಟು, ನಾನೇನನ್ನೂ ನಂಬೋದಿಲ್ಲ, ಇದಕ್ಕೇನು ಹೇಳ್ತೀರಿ? ಒಂದು ಪ್ರಶ್ನೆ ಇದೆ. ನಾನೇನನ್ನೂ ನಂಬೋದಿಲ್ಲ, ಭಗವದ್ಗೀತೆ ಸುಳ್ಳು, ಒಂದಲ್ಲ ಒಂದು ನಂಬಿಕೆ ಪ್ರತಿಯೊಬ್ಬನಿಗೂ ಇರುತ್ತೆ ಅಂತ ಹೇಳ್ತೀರಿ, ನಾನೇನೂ ನಂಬೋದೇ ಇಲ್ವಲ್ಲ, ಅದಕ್ಕೇನು ಹೇಳ್ತೀರಿ? ಅದು ಇಂಗ್ಲಿಷ್ ಒಂದು ಎಸೆ ಇದೆ, ವಾಟ್ ಐ ಬಿಲೀವ್ ಅಂತ ಎಸೆ ಹೆಸರು. ನಾನು ಹೇಳ್ತಾನೆ, ಐ ಬಿಲೀವ್ ಇನ್ ನಥಿಂಗ್, ದಟ್ ಈಸ್ ಮೈ ಬಿಲೀಫ್. ಅರ್ಥ ಆಗತ್ತಲ್ಲ, ನಾನು ಏನನ್ನು ನಂಬೋದಿಲ್ಲ ಅಂದರೆ ಆ ನಂಬಿಕೆ, ಆದ್ದರಿಂದ ಅದೇ ಕಾಂಟ್ರಡಿಕ್ಷನ್. ಅಂದಮೇಲೆ ನಂಬಿಕೆ ಇರಲೇಬೇಕು ಅನ್ನೋದು ಸ್ಪಷ್ಟ. ನಂಬದಿರುವುದೇ ಒಂದು ನಂಬಿಕೆ, ಆದ್ದರಿಂದ ಏನನ್ನು ನಂಬೋದಿಲ್ಲ ಅಂತ ನಂಬಿಕೆ, ಆದ್ದರಿಂದ ನಂಬಿಕೆ ಇಲ್ಲದ ಮನುಷ್ಯ ಜಗತ್ತಲ್ಲಿ ಯಾರೂ ಇಲ್ಲ. ಹಾಗಿದ್ರೆ ಆ ನಂಬಿಕೆ ಮೂರರ ಹೊರತು ಮತ್ತೊಂದಿಲ್ಲ, ಸಾತ್ವಿಕ, ರಾಜಸ, ತಾಮಸ. ಅಲ್ಲಿ ಶ್ರದ್ಧಾಮರು ಸ್ತ್ರೀಲಿಂಗವಾದ್ರಿಂದ ಸಾತ್ವಿಕಿ, ರಾಜಸಿ, ತಾಮಸಿ ಅಂತ ಕರೆದಿದ್ದಾರೆ ಹೊರತು ಅದಿರೋದೇನೆ. ಆ ಸ್ತ್ರೀಲಿಂಗದ ಪದ ಕೂಡ ಬಹಳ ಅಪೂರ್ವವಾದದ್ದು. ಶ್ರದ್ಧಾ ಅಂತ ಸ್ತ್ರೀಲಿಂಗದ ಪದ, ಶ್ರದ್ಧಾ ಶಬ್ದಕ್ಕೆ ನಂಬಿಕೆ ಅಂತ ಅರ್ಥ. ಕನ್ನಡದಲ್ಲಿ ನಪುಂಸಕಲಿಂಗ ಆಗಿಬಿಡುತ್ತ, ಸಂಸ್ಕೃತದಲ್ಲಿ ಸ್ತ್ರೀಲಿಂಗದ ಶಬ್ದ. ಯಾತಕ್ಕೆ ಅಂದ್ರೆ, ಹೇಗೆ ಮನುಷ್ಯ ಇವತ್ತು ಈ ದುಶ್ಚಟಕ್ಕೆ ಬಲಿಯಾಗ್ತಾನೆ, ಕಾಮುಕನಾಗ್ತಾನೆ, ಅದನ್ನು ಬಿಟ್ಟಿರಲಿಕ್ಕೆ ಹಾಗೆ ಸಾಧ್ಯ ಇಲ್ವೋ, ನಂಬಿಕೆ ಅವನು ಜೀವಕ್ಕೆಂಟಿದ ಗಂಟು ಅಂತ ಅರ್ಥ. ಜೀವಕ್ಕೆಂಟಿದ ನಂಟು, ಆದ್ರಿಂದ ಬಿಟ್ಟಿರ್ಲಿಕ್ಕೆ ಅವನಿಗೆ ಆಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಗಂಟು ಬಿದ್ದಿರತಕ್ಕಂಥದ್ದು ನಂಬಿಕೆ. ಆದರೆ ಅದು ಸಾತ್ವಿಕವೋ ರಾಜಸೋ ತಾಮಸೋ ಅಷ್ಟೇ ಪ್ರಶ್ನೆ, ಹೊರತು ಬೇರೆ ಇಲ್ಲ. ಶ್ರದ್ಧಾಮಯೋಯಂ ಪುರುಷ ಯೋ ಯಶ್ರದ್ಧ ಸಯೇವ ಸಹ, ಶ್ರದ್ಧಾಮಯೋ ಅಯಂ ಪುರುಷ. ಪ್ರತಿಯೊಬ್ಬ ಜೀವ ಶ್ರದ್ಧೆಯ ಸ್ವರೂಪನಾದವನು. ಅವನಿಗೆ ಯಾವ ಶ್ರದ್ಧೆ ಇರುತ್ತೋ ಅವನ ಸ್ವರೂಪ ಅದು. ತುಂಬಾ ಜನದ ಇನ್ನೊಂದು ಪ್ರಶ್ನೆಗೂ ಉತ್ತರ. ನಾವು ಸಾತ್ವಿಕರು ಹೀಗಿರ್ತಾರೆ, ಅದಕ್ಕೆ ದುರ್ಗತಿ ಆಗುತ್ತೆ. ಸಾತ್ವಿಕರಿಗೆ ಸದ್ಗತಿ, ತಾಮಸರಿಗೆ ದುರ್ಗತಿ, ಹೀಗೆಲ್ಲ ಕೇಳಿರ್ತೇವೆ. ಅದು ಕೇಳಿದಾಗ ಜನಗಳಿಗೆ ಒಂದು ಸಲ ಆತಂಕ ಶುರುವಾಗುತ್ತೆ. ನಮ್ಗೆ ಯಾವ ಗತಿ ಆಗುತ್ತೋ ಏನೋ, ಸಾತ್ವಿಕರ ಹೌದೋ ಅಲ್ವೋ ಏನೋ ಒಂಥರ ಆತಂಕ ಶುರುವಾಗುತ್ತೆ. ಭಗವದ್ಗೀತೆ ಕೊಟ್ಟ ಉತ್ತರ ಇದು. ನಿಮ್ಮ ನಂಬಿಕೆಗೆ ತಕ್ಕಂತೆ ನಿಮ್ಮ ಸ್ವರೂಪ ಇರೋದ್ರಿಂದ ನಂಬಿಕೆ ಯಾವುದು ಅಂತ ನೀವು ತೀರ್ಮಾನ ಮಾಡಿಕೊಳ್ಳಿ, ನಿಮ್ಮ ಸ್ವರೂಪ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಅರ್ಥ. ನಮ್ಮ ನಂಬಿಕೆಯ ನಿರೀಕ್ಷೆಯನ್ನು ಮಾಡ್ಕೋಬೇಕು ನಾವು, ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡ್ಕೋಬೇಕು. ಆ ನಂಬಿಕೆ ಯಾವ ಸ್ವರೂಪದ್ದು ಅನ್ನೋದ್ರ ಮೇಲೆ ಅದರ ಪರಿಸ್ಥಿತಿ ಏನು ಅನ್ನೋದು ನಮಗೆ ನಮ್ಮ ಸ್ವರೂಪ ಯೋಗ್ಯತೆ ಏನಂತೂ ಗೊತ್ತಾಗುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಗೊತ್ತಾಗಲಿಕ್ಕೆ ಅಷ್ಟು ಸಾಕು. ಯೋ ಯಶ್ರದ್ಧ ಸಯೇವತಃ ಅಂತ ಹೇಳಿ ಶ್ರದ್ಧಾಮಯೋ ಅಯಂ ಪುರುಷ ಮತ್ತೆ ಹೇಳ್ತಾರೆ. ಹಾಗಿದ್ರೆ ಗುರುತಿಸೋದು ಹೇಗೆ ಅಂತ ಕೇಳಿದ್ರೆ, ಪರಮಾತ್ಮ ಅವರ ನಿತ್ಯ ಜೀವನದಿಂದ ಹಿಡಿದು ಅವರ ವಿಶೇಷವಾದ ಆರಾಧನೆಯವರೆಗೆ ಹೇಗೆ ಶ್ರದ್ಧೆಯಿಂದ ಅವರ ಜೀವನ ಬೇರೆ ಬೇರೆಯಾಗಿ ಕಾಣುತ್ತೆ ಅಂತ ಪರಮಾತ್ಮ ಹೇಳುತ್ತಾರೆ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಭೂತಾನ್ ತ್ರೇತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಹ. ಇವರು ಸಾತ್ವಿಕ ಜನ, ಅವರಿಗೇನು ಗೊತ್ತಿಲ್ಲ. ಆದರೆ ಅವನ ನಂಬಿಕೆ ಯಾವ ಕಡೆಗೆ ಇರುತ್ತೆ ಅಂದ್ರೆ, ಸಾತ್ವಿಕಾ ದೇವಾನ್, ದೇವತೆಗಳ ಕಡೆಗೆ, ಧರ್ಮದ ಕಡೆಗೆ, ಗುರುಗಳ ಕಡೆಗೆ, ಹಿರಿಯರ ಕಡೆಗೆ ಅವನ ಮನಸ್ಸು ಹೋಗುತ್ತೆ ಹೊರತು ಏನ್ ಮಾಡಿ ಬೇರೆ ಕಡೆ ಹೋಗೋದಿಲ್ಲ, ಏನೂ ಓದಿಲ್ಲ. ಅವರ ಸಹಜ ಒಲವೇ ಆ ಕಡೆಗೆ. ಇದು ನಿಜವಾಗಲೂ ದೊಡ್ಡ ಆಶ್ಚರ್ಯ. ಈ ದೃಷ್ಟಿಯಿಂದ ಜನ ಯೋಚನೆ ಮಾಡಿರೋದಿಲ್ಲ. ಭಗವದ್ಗೀತೆ ಆ ಬಗ್ಗೆ ತುಂಬಾ ಹೊಸ ರೀತಿಯಾದ ಬೆಳಕನ್ನ ಚೆಲ್ತಾ ಇದೆ. ಇದನ್ನ ಅಭ್ಯಾಸ ಮಾಡಬೇಕಲ್ತರೆ ನಾವು ಮೋಸ ಹೋಗೋ ಚಾನ್ಸ್ ತುಂಬಾ ಕಡಿಮೆ ಆಗಿಬಿಡುತ್ತೆ. ಎಷ್ಟೋ ಸಲ ನಾವು ಯಾವುದನ್ನು ನೋಡಿ ಮೋಸ ಹೋಗ್ತೇವೆ. ಈ ನಂಬಿಕೆಯನ್ನು ಪರೀಕ್ಷೆ ಮಾಡೋದು ಮೂಲಭೂತವಾದ ಪರೀಕ್ಷೆ. ಆ ದೃಷ್ಟಿಯಿಂದ ಯಾವುದೇ ಒಂದು ದೇಹದ ಒಳಗಿನ ರೋಗದ ಪರೀಕ್ಷೆಗೆ ಈ ರಕ್ತ ಪರೀಕ್ಷೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದೊಂದು ಸಾಮಾನ್ಯವಾದ ಕ್ರಮ. ಬ್ಲಡ್ ಟೆಸ್ಟ್ ಇಂದ ಎಷ್ಟೋ ಸಮಸ್ಯೆಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಬರುತ್ತೆ. ಅದೇ ರೀತಿಯಲ್ಲಿ ಒಬ್ಬ ಜೀವನ ಯೋಗ್ಯತೆ, ಇದು ದೇಹದ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳೋದಕ್ಕೆ ಈ ರಕ್ತ ಪರೀಕ್ಷೆ, ಬ್ಲಡ್ ಟೆಸ್ಟ್ ಆಯಿತು. ಆ ಜೀವನ ಯೋಗ್ಯತೆ ಪರೀಕ್ಷೆಗೆ ಏನ್ ಮಾಡಬೇಕು ಅಂದ್ರೆ ಶ್ರದ್ಧೆ. ಶ್ರದ್ಧೆ ಅಂದ್ರೆ ರಕ್ತಿ ಅಂತ ಅರ್ಥ. ಇದು ರಕ್ತ, ಅದು ರಕ್ತಿ. ರಕ್ತಿ ಅಂದ್ರೆ ಆಸಕ್ತಿ ಅಂತ ಅರ್ಥ. ಆಸಕ್ತಿ ಅಂದ್ರೆ ಶ್ರದ್ಧೆ ಅಂತ ಅರ್ಥ. ಯಾವನಿಗೆ ಯಾವ ಶ್ರದ್ಧೆ ಇದೆ ಅಂತ ಸ್ಟಡಿ ಮಾಡ್ತಾ ಹೋಗ್ಬಿಟ್ರೆ ಅವನ ನೇಚರ್ ಏನಂತ ಗೊತ್ತಾಗ್ಬಿಡುತ್ತ. ಆದ್ರಿಂದ ಅದನ್ನು ಅಭ್ಯಾಸ ಮಾಡಿ ಅಂತ ಭಗವಂತ ವಿಶೇಷವಾಗಿ ಹೇಳುತ್ತಾರೆ. ಯಜಂತೆ ಸಾತ್ವಿಕ ದೇವಾನ್, ಸಾತ್ವಿಕ ಸ್ವಭಾವದ ಜನ, ಅವನು ಯಾವ ಶಿಕ್ಷಣವೂ ಬೇಕಿಲ್ಲ, ಅವನು ದೇವತೆಗಳನ್ನೇ ಆರಾಧನೆ ಮಾಡುತ್ತಾನೆ. ಅದೇ ರೀತಿ ಯಕ್ಷರಕ್ಷಾಂಸಿ ರಾಜಸಾಹ, ರಾಜಸ ತೇನರ ಯಕ್ಷರನ್ನ, ರಾಕ್ಷಸರನ್ನ ಆರಾಧನೆ ಮಾಡ್ತಾನೆ ಹೊರತು ಅವನ ಮನಸ್ಸು ಹೋಗೋದೇ ಆ ಕಡೆ, ಬೇರೆ ಕಡೆಗೆ ಹೋಗೋದಿಲ್ಲ. ಯಕ್ಷರು ರಾಕ್ಷಸರು ಇದು ಎರಡನೇ ಗುಂಪಿದು. ದೇವತೆಗಳು ಅತ್ಯಂತ ಸಾತ್ವಿಕ ವ್ಯಕ್ತಿಗಳು, ಅವರನ್ನು ಆರಾಧನೆ ಮಾಡುತ್ತಾರೆ. ಯಕ್ಷರಾಕ್ಷಸರು ಮಧ್ಯದವರು, ಯಕ್ಷರಾಕ್ಷಸರು ಮಧ್ಯದವರು, ಅವರನ್ನು ಆರಾಧನೆ ಮಾಡೋ ರಾಜಸ ಚೇತನ, ಅವನು ಮಿಶ್ರ ನಂಬಿಕೆಯ ವ್ಯಕ್ತಿಯು. ಇನ್ನು ಭೂತಾನ್ ಪ್ರೇತಗಣಾಮಶ್ಚಾನ್ಯ ಯಜಂತೆ ತಾಮಸಾ ಜನಾಹ. ಈ ಭೂತ ಪ್ರೇತ ಪಿಶಾಚಿಗಳನ್ನು ಪೂಜೆ ಮಾಡೋದು ಈ ತಾಮಸ ಜನಗಳ ಸ್ವಭಾವ ಅಂತ ಭಗವಂತ ಹೇಳಿ, ತಾಮಸ ಜನಗಳ ಸ್ವಭಾವ. ಆದ್ದರಿಂದ ಅವರ ನಂಬಿಕೆಗೆ ತಕ್ಕಂತೆ ಅವರ ಬದುಕು, ಬದುಕಿನಿಂದ ನಂಬಿಕೆ ತೆಗೆದುಕೊಳ್ಳೋದಕ್ಕೆ ಬರುತ್ತೆ. ನಂಬಿಕೆ ಕಣ್ಣಿಗೆ ಕಾಣೋದಿಲ್ಲ, ಅವರ ಬದುಕು ಕಣ್ಣಿಗೆ ಕಾಣುತ್ತೆ. ಆ ಬದುಕಿನಿಂದ ನಂಬಿಕೆ ಏನಂತ ನಾವು ತಿಳ್ಕೋಬೇಕಷ್ಟೇ. ನಂಬಿಕೆ ಅವರದ್ದೇ ಸ್ವತ್ತು, ಉಳಿದವರಿಗೆ ಅರ್ಥ ಆಗೋದಿಲ್ಲ. ಅದನ್ನ ಅದು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಅವರ ಬದುಕಿನ ರೀತಿಯಿಂದ ಅವರ ನಂಬಿಕೆ ಎಂಥದ್ದು ಅಂತ ತಿಳಿಯಬಹುದು. ಅದನ್ನು ಯೋಚನೆ ಮಾಡಿದರೆ ದೇವತಾರಾಧನೆ ಮತ್ತು ಯಕ್ಷ ರಾಕ್ಷಸರ ಆರಾಧನೆ ಮತ್ತು ಭೂತ ಪ್ರೇತಗಳ ಆರಾಧನೆ ಇದು ಮೂರು ವರ್ಗದ ಜನರ ಆರಾಧ್ಯ ವಸ್ತುಗಳ ಒಂದು ಗುಂಪು ಅಂತ ಹೇಳಿದರು. ಅದನ್ನು ಯೋಚನೆ ಮಾಡಿ ನಾವು ಇದನ್ನು ಅಭ್ಯಾಸ ಮಾಡಲಿಕ್ಕೆ ಹೊರಟ್ರೆ ಇವತ್ತು ಎಷ್ಟೋ ಮಠಮಾನ್ಯಗಳಿಗೆ ಬರ್ತಾರಲ್ಲ, ಆದರೆ 90% ಜನ ಏನೂ ಗೊತ್ತಿಲ್ಲದೆ ಇದ್ದವರು, ಏನೂ ಗೊತ್ತಿಲ್ಲದೆ ಇದ್ದವರು. ಆಗ ನಮಗೆ ಆಶ್ಚರ್ಯ, ಏನೂ ಗೊತ್ತಿಲ್ಲದೆ ಇಲ್ಲಿ ಬರ್ತಾರಲ್ಲ, ಒಳ್ಳೆ ಸಂಸ್ಕಾರ ಇರಬೇಕು ಅಂತಾರೆ. ಅದೋ ಒಂದು ಸಂಸ್ಕಾರ ಇದೆ ನಮಗೆ ಬೆಂಗಳೂರಿನಲ್ಲಿ ಅಷ್ಟು ಅರ್ಥ ಆಗೋದಿಲ್ಲ. ಮದ್ರಾಸ್ ಅಂತಲ್ಲಿ ಹೋಗಬೇಕು, ಅಲ್ಲಿ ಬ್ರಾಹ್ಮಣ ಎಷ್ಟಿದ್ದಾರೆ ಜನಕ್ಕೆ ಗೊತ್ತು, ಮತ್ತು ಯೋಗ್ಯರು ಎಷ್ಟಿದ್ದಾರೆ ಜನಕ್ಕೆ ಗೊತ್ತು. ಅದರ ಜೊತೆಗೆ ಎಷ್ಟೋ ಜನಕ್ಕೆ ಸಂಸ್ಕಾರ ತುಂಬಾ ಕಡಿಮೆ ಅಂತಲೂ ಗೊತ್ತು. ಅಲ್ಲಿ ಹೆಚ್ಚು ಜನಗಳ ಸ್ವಭಾವ ಈ ನಾಸ್ತಿಕದ ಕಡೆಗೆ ಒಲವು ಜಾಸ್ತಿ. ಎಷ್ಟೋ ಕಡೆಗೆ ಮನುಷ್ಯನನ್ನ ಅಷ್ಟು ಕೀಳಾಗಿ ನೋಡ್ತಕ್ಕಂಥ ಒಂದು ವರ್ಗದ ಜನ ಇದ್ದಾರೆ. ಆದರೆ ನೀವು ಗುರುವಾರ ಅಲ್ಲಿ ನೋಡಬೇಕು, ಹೋಗಿಬಿಟ್ರೆ ಮಠಗಳಲ್ಲಿ ಟ್ರಿಪ್ಲಿಕೇನ್ ಮಠ ನೋಡಿ, ಟೀನಗರ್ ಮಠ ನೋಡಿಬಿಟ್ರೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಸ್ಟ್ರೀಮ್ ಅಂತ ಬರ್ತಾರೆ ಜನಗಳು, ಪ್ರವಾಹ ಇದ್ದಾಗ ಲೆಕ್ಕ. ಏನು ಹೂವು ಹಣ್ಣು ಏನೋ ತರ್ತಿರೋದು, ನಮಸ್ಕಾರ ಮಾಡ್ತಿರೋದು, ಹೋಗ್ತಿರೋದು, ಬಹಳ ಓಡಲಕ್ಕೆ ಜಾಗನೇ ಇರೋದಿಲ್ಲ ಒಳಗಡೆ, ಅರ್ಚಕರೇ ಜಾಗ ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ತುಂಬಿರೆ. ನಿಮಗೆ ಆಶ್ಚರ್ಯ, ಇಷ್ಟು ಬೆಂಗಳೂರು ಮದ್ರಾಸಲ್ಲಿ ಬೇರೆ ಕೆಟ್ಟ ಜಾಗಗಳು ಇಲ್ಲೇನು ಹೋಗ್ಲಿಕ್ಕೆ, ಇಲ್ಲಿಗೆ ಬರ್ತಾ ಇದೆ, ಏನು ಆಶ್ಚರ್ಯ. ಎಷ್ಟೋ ಜನ ಎಷ್ಟೋ ಕಿಲೋಮೀಟರ್ ದೂರದಿಂದ ಬರ್ತಾರೆ, ಮತ್ತೆ ಹತ್ತಿರದವ್ರು ಬರ್ತಾರೆ ಅಂತೇನಲ್ಲ, ತುಂಬಾ ದೂರದಿಂದ ಹುಡುಕೊಂಡು ಬರ್ತಾರೆ. ಅವ್ರ ರಾಯರು ಯಾರು ಅಂತಾನೆ ಗೊತ್ತಿಲ್ಲ ಮುಖ್ಯವಾಗಿ. ಎಷ್ಟೋ ಜನಕ್ಕೆ ರಾಯರ ಹೆಸರೇಳಕ್ಕೂ ಬರೋದಿಲ್ಲ ಅವರಿಗೆ ಕೂಡ. ವಿಜೇಂದ್ರ ಕರಾಬ್ಜೋತ ಸುರೇಂದ್ರ ವರಪುತ್ರಕ ಅಂತನೋ ನಿಮ್ಮ ಮಾದರಿಗೆ ಗೊತ್ತಿಲ್ಲ, ಪಾಪ ಅವರಿಗೇನು ಗೊತ್ತಿರ್ತದೆ. ಎಷ್ಟೋ ಜನಕ್ಕೆ ಅದೇ ಗೊತ್ತಿರೋದಿಲ್ಲ, ಹೋಗೋದು ಗರಗರ ಸುತ್ತೋದು ಹೋಗೋದಷ್ಟೇ. ಅಷ್ಟೇ ಇದೇ ಸುತ್ತ ಕೆಲಸ ಎಲ್ಲರೂ ಮಾಡಬಹುದಲ್ಲ, ಇಲ್ಲೇ ಯಾಕೆ ಮಾಡ್ತಾನೆ ಅಂದ್ರೆ ಅವನ ಸ್ವರೂಪ ಎಳ್ಕೊಂಡು ಬರುತ್ತೆ ಅಂತ ಹೇಳುತ್ತಾರೆ. ಅವನ ಸ್ವಾಭಾವಿಕವಾದಂತಹ ಯೋಗ್ಯತೆ ಎಳ್ಕೊಂಡು ಬರುತ್ತೆ. ಈ ಜನ್ಮಕ್ಕೆ ಏನಾಗುತ್ತೆ ನಮಗೆ ಗೊತ್ತಾಗೋದಿಲ್ಲ, ಅದು ಯಾವುದೋ ಜನ್ಮದಲ್ಲಿ ಆ ಫಲ ಕೊಡುತ್ತೆ, ತಕ್ಷಣ ಅರ್ಥ ಆಗೋದಿಲ್ಲ, ಯಾವುದೋ ಜನ್ಮದಲ್ಲಿ ಫಲ ಕೊಡುತ್ತೆ. ನಾರದರ ಕಥೆ ಕೇಳಿದ್ದೇನು ಭಾಗವತ ಪುರಾಣದಲ್ಲಿ, ಚಿಕ್ಕ ಮಗು ಒಬ್ಬ ಶೂದ್ರಸ್ತ್ರೀ ದಾಸಿಯ ಮಗ ಆಗವರು. ನಾರದರು ಒಂದು ಕಾಲಕ್ಕೆ ದಾಸಿಯ ಮಗನಾಗಿದ್ದವರು, ಶೂದ್ರಸ್ತ್ರೀಯ ಮಗನಾಗಿದ್ದವರು. ಆಗ ಅವನ ತಾಯಿ ಯಾರದೋ ಮನೆಯಲ್ಲಿ ಕಸ ಮುಸರೆ ಮಾಡಿಕೊಂಡಿದ್ದವಳು, ಪಾಪ ಕೆಲಸದ ಆಳವರು ಹೆಂಗಸು. ಆಗ ಮನೆಗೆ ಒಂದು ಬ್ರಾಹ್ಮಣ ಸನ್ಯಾಸಿಗಳ ಗುಂಪು ಬಂತಂತೆ, ಚಾತುರ್ಮಾಸ್ಯಕ್ಕೋಸ್ಕರ ಅಲ್ಲಿ ವಿಜ್ಞಾಪನೆ ಮಾಡ್ತಾನೆ, ವೆನ್ನೆ ಯಜಮಾನ ಉಳ್ಕೊಂಡು ಬಿಡ್ತಾನೆ. ಆಗ ನೋಡಿ ಆ ದಾಸಿಗೆ ಬುದ್ಧಿ ಹೇಗೆ ಓಡುತ್ತೆ ಅಂದ್ರೆ, ತನ್ನ ಮಗನ ಕರಲ್ಲಂತೆ, ನೋಡು ಮಗು ಎಂಥ ಅವಕಾಶ ಸಿಕ್ಕಿದೆ, ಎಷ್ಟು ಜನ ಜ್ಞಾನಿಗಳು ಬಂದಿದ್ದಾರೆ, ಚಾತುರ್ಮಾಸ್ಯಕ್ಕೆ ಬೇರೆ ಕೊಡ್ತಾರಂತೆ, ನಿನ್ನ ದೊಡ್ಡ ಯೋಗ ಇದು ಒಂದು, ಅವರ ಸೇವೆ ಮಾಡು. ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿಭಿಕ್ಷಾತಾಂ. ಎಂಥ ಸುಯೋಗ ಅಂತ ತಾಯಿ ಹೇಳಿದ್ರು, ಶೂದ್ರಸ್ತ್ರೀ. ಎಷ್ಟೋ ಜನ ಬ್ರಾಹ್ಮಣರು ಯಾರೋ ಸ್ವಾಮಿಗಳ ಮನೆ ಬರ್ತಾರೆ, ಮನೆ ಬರಬೇಡ ಹೋಗ್ಬಿಡು ಅಂತ ಕಳಿಸ್ಬಿಡ್ತಾರೆ ಪಾಪ, ಅದು ಬಂದು ಹೋಗೋರು ಮನೆಗೆ ಬರಬೇಡ, ಇನ್ನು ಓದ್ ಹಾಳಾಗಿಬಿಡುತ್ತೆ, ಆ ಥರ ಯೋಚನೆ ಮಾಡೋ ಜನ ಸಿಗ್ತಾರೆ. ಇಂಥ ಯಾವ್ದಾದ್ರು ಉತ್ಸವ ಬಂದ್ರೆ ಬಾಲಕೊಂಡ್ಬಿಡ್ತಾರೆ, ಅಂಥ ಜನ ಸಿಗ್ತಾರೆ. ಉತ್ಸವ ಬಂದುಬಿಟ್ರೆ ಧ್ವನಿ ಕೇಳಬಾರದು. ಪುರಂದ್ರದಾಸ ಹೇಳ್ತಾರಲ್ಲ, ಕದವ ಮುಚ್ಚಿದಡಿದಕ್ಕೋ ಗಯ್ಯಾಳಿ ಮೂಳಿ, ಕದವ ಮುಚ್ಚಿದಡಿದಕ್ಕೋ ಚಿಲಕ ಅಲ್ಲಾಡುತ್ತಿದೆ ಅಂತ ಹೇಳ್ತಾರೆ. ದಾಸರು ಮನೆಗೆ ಹೋದ್ರೆ ಬಾಲಕೊಂಡ್ಬಿಡ್ತಿಲ್ಲಂತೆ ಎಂಥದ್ದು. ಇವತ್ತು ದಾಸರ ಹೆಸರಿದ್ರೆ ಸಾಕು, ವ್ಯಾಸರಾಜರಂಥವ್ರು ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹಾಡಿದ್ರೆ, ಅವಳು ಯಾಳು ಒಬ್ಬಳು ದಾಸರು ಮನೆ ಬಂದ್ರೆ ಬಾಲ ಹಾಕೋಬೇಕಾದ್ರೆ ಯಾವ ಯಾವ ಕ್ಯಾಲಿಬರ್ ಇರಬೇಕು, ಲೆಕ್ಕ ಎಂಥ ಕೆಟ್ಟ ಶ್ರದ್ಧೆ ಇರಬೇಕು ಲೆಕ್ಕ ಹಾಕಬಹುದು. ಆ ದೃಷ್ಟಿಯಲ್ಲಿ ಹೇಳಿದ್ರಂತೆ, ತಕ್ಷಣ ಹಾಗೆ ಮಾಡೇ ಬಿಟ್ಟಂತೆ. ಅವಳ ದಾಸಿಯ ಸಂಸ್ಕಾರ ಎಷ್ಟು ಉನ್ನತ ಮಟ್ಟದ್ದಾಗಿತ್ತು. ಈ ಹುಡುಗ ಇದೇ ದೊಡ್ಡ ವ್ಯಕ್ತಿ ಅಲ್ಲ, 5 ವರ್ಷ ಸ್ವರೂಪ ದೊಡ್ಡದು, ಆದರೆ ವಯಸ್ಸು ಬರೀ 5 ವರ್ಷದ ಹುಡುಗ, ಒಬ್ಬ ಶೂದ್ರ ಹುಡುಗ, ಏನು ಸೇವೆ ಮಾಡಬಹುದು ಲೆಕ್ಕ ಹಾಕಿ. ಅವಳು ಹೇಳಿದ್ದು ಇವನು ಮಾಡಿದ್ದೇ ಕೆಲಸ. ಏನು ಸೇವೆ ಮಾಡ್ತಾನೆ, ಹತ್ರ ಕೊಡ್ತಾನ, ಪಾಠ ಕೇಳಕ್ ಬರುತ್ತಾ, ಏನೂ ಇಲ್ಲ. ಏನು ತನ್ನ ಶಕ್ತಿ ಎಷ್ಟಿರುತ್ತೋ ಅಷ್ಟು ಸೇವೆ ಮಾಡಿದ ಪಾಪ. ಅದರ ಫಲ 4 ತಿಂಗಳು ಮುಗೀತು. ಅವರು ಕರೆದ್ರು, ಮಗು ಉಪದೇಶ ಮಾಡ್ತೇವೆ ಬಾ ಅಂತ ಕರೆದ್ರು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಇದು ಭಗವಂತನ ಹೆಸರುಗಳು, ಆತನ ರೂಪಗಳು, ಚಿಂತನೆ ಮಾಡ ಒಳ್ಳೇದಾಗತ್ತೆ ಅಂತ ಹೊರಟು ಹೋಗ್ಬಿಟ್ರು. ಚಿಂತನೆ ಮಾಡಿದ, ಅದರ ಪ್ರಭಾವ ಮುಂದಿನ ಜನ್ಮದಲ್ಲಿ ನಾರದ ಮುನಿಯಾಗಿ ಬಂದಿದ್ದಾರೆ. ಎಲ್ಲಿಂದ ಎಲ್ಲಿ ಯೋಚನೆ ಮಾಡಿ, ಒಬ್ಬ ದಾಸಿಯ ಮಗ ಎಲ್ಲಿ ಬ್ರಹ್ಮದೇವರ ಮಗನಾಗಿ ಪ್ರಮೋಷನ್ ಅಂದ್ರೆ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಸದ್ಯ ಹೇಗೆ ಎಳ್ಕೊಂಡು ಹೋಗುತ್ತೆ ಲೆಕ್ಕ ಹಾಕ್ಬೇಕು. ಎಷ್ಟೋ ಜನ ಇವತ್ತು ತೀರ ಸಾಮಾನ್ಯರು ಒಳ್ಳೆ ರೀತಿಯ ಬದುಕನ್ನು ಬದುಕ್ತಾರೆ, ಓದಿದವನು ದಾರಿ ತಪ್ಪಿರ್ತಾನೆ, ಇದು ಆಶ್ಚರ್ಯ. ಎರಡರಲ್ಲೂ ಕೂಡ ಅಷ್ಟೇನೆ, ಒಬ್ಬ ಅಟೆಂಡರ್ ಇರ್ತಾನೆ, ಅಟೆಂಡರ್ ಇರ್ತಾನೆ, ಭಾರಿ ಅವನಿಗೆ ಇದಿರುತ್ತೆ, ದರಿದ್ರ ಅಂದ್ರೆ ದರಿದ್ರ ಇರ್ತಾನೆ, ಅಲ್ಲಿ ದುಡ್ಡು ಕೊಂಡಕ್ಕೆ ಹೋಗಿ ಪೈಸೆ ಇಸ್ಕೊಳ್ಳೋದಿಲ್ಲ, ನಾನು ಮೋಸ ಮಾಡೋದಿಲ್ಲ ಅಂತ ಹೇಳ್ತಾನೆ. ದೊಡ್ಡ IAS ಅಧಿಕಾರಿ, ದುಡ್ಡು ಕೊಟ್ಟರೆ ಮುಂದಿನ ಕೆಲಸ ಅಂತ ಲೆಕ್ಕ ಹಾಕಿ ನೋಡೋಣಂತೆ. ಅವನು ಏನೂ ಎಜುಕೇಶನ್ ಇಲ್ಲ, ಹೆಬ್ಬೆಟ್ಟು ಹೊತ್ತವನು, ಅವನಿಗೆ ಒಂದು ಗೊತ್ತಿದೆ, ಇದು ಧರ್ಮ ಅಲ್ಲ, ನನಗೆ ಸಂಬಳ ಕೊಡುತ್ತೆ ಸರ್ಕಾರ, ನಾನು ಇರೋದೇ ಕೆಲಸ ಮಾಡ್ತೇನೆ, ಇದಕ್ಕೆ ದುಡ್ಡು ಇಸ್ಕೊಳ್ಳೋದು, ಮತ್ತೆ ಒಳ್ಳೆ ನಿಷ್ಠಾವಂತ ಅಂತ ಇವತ್ತಿಗೂ ಸಿಗ್ತಾರೆ ಎಂಬುದನ್ನು ಮರಿಬಾರದು. ಆದರೆ ಏನೂ ಎಜುಕೇಶನ್ ಇಲ್ಲ, ಒಳ್ಳೆ ಸಂಸ್ಕಾರ ಇದೆ, ಆ ಶ್ರದ್ಧೆ ಇದೆ, ಸಾರ್ಥಕ ಜೀವನವನ್ನು ಸಾಗಿಸ್ತಾನೆ. ಆ ಕಡೆಗೆ ಅಷ್ಟು ಎಜುಕೇಶನ್ ಇದೆ, ಅವನಿಗೆ ಮೂಲ ಸಂಸ್ಕಾರನೇ ಇಲ್ಲ, ಅವನಿಗೆ ಮೋಸ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟೇ ಅವನಿಗೆ ಗೊತ್ತಿಲ್ಲ, ಭ್ರಷ್ಟಾಚಾರ ಕೆಟ್ಟದ್ದು ಅನ್ನೋ ವಿವೇಚನೆ ಅವನಿಗಿಲ್ಲ. ನೋಡಿದ್ರ ಇಲ್ಲಿ ಲೌಕಿಕ ಸಭೆ ಸಮಾರಂಭಗಳಲ್ಲಿ, ಕಚೇರಿಗಳಲ್ಲಿ ಓದಿದವನು ತಪ್ಪು ಮಾಡ್ತಾನೆ, ಓದದೇ ಇದ್ದವನು ಸರಿಗಿರ್ತಾನೆ. ಅದೇ ರೀತಿಯಲ್ಲೇನೆ ಇವತ್ತು ಅಧ್ಯಾತ್ಮದ ಜಗತ್ತಿಗೆ ಬಂದರೂ ಕೂಡ ಅಲ್ಲೂ ಹಾಗೆ ನಡೆಯುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ ಭಾರಿ ತಿಳಿದವರನ್ನು ಅವ್ರು ಮಾಡಬಾರದು ಕೆಲಸ ಮಾಡ್ತಿರ್ತಾರೆ. ಅದು ತೀರಾ ಸಾಮಾನ್ಯ ವ್ಯಕ್ತಿ ಅತ್ಯಂತ ಶ್ರದ್ಧೆಯಿಂದ ಬದುಕ್ತಾರೆ. ಸಾರ್ಥಕವಾದ ಏನು ಗೊತ್ತಿರೋದಿಲ್ಲ, ಅವ್ರ ಮನಸ್ಸು ಸದಾ ಕಾಲ ದೇವರ ಕಡೆಗೆ ಮನಸ್ಸು. ಯಾರಾದರೂ ಏನಾದರೂ ಒಳ್ಳೆ ಕೆಲವು ಆಪತ್ತಿನಲ್ಲಿ ಇದ್ದಾರೆ ಅಂದ್ರೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅವನಿಗೆ, ತಕ್ಷಣ ಧಾವಿಸೇ ಬಿಡ್ತಾನೆ ಸಹಾಯ ಮಾಡಲಿ. ಹೋಗಯ್ಯ ಪುಣ್ಯ ಬರುತ್ತೆ, ಪುಣ್ಯ ಪಾಪ ಬರುತ್ತೆ ಅಂದ್ರೆ ಬಿಡೋದಿಲ್ಲ, ಹಾಗೆ ಹೋಗ್ತಾನ. ಯಾರೋ ಮಗು ಬಿದ್ದು ಬಿಡುತ್ತೆ, ಎತ್ತಕ್ಕೆ ಹೋಗ್ತಾನೆ. ಯಾರು ಹೇಳ್ತಾರೆ ಯಾವ ಜಾತಿಯ ಮಗು ಎತ್ತಬೇಡ ಅಂತ ಕೇಳಿದರೆ ಶಟಪ್ ಅಂತ ಎತ್ತು ಬಿಡ್ತಾನೆ ಹೋಗ್ಬಿಟ್ಟು. ಅಯ್ಯೋ ಮಗು ಅಳತಾ ಇದೆ, ಇದಕ್ಕಿಂತ ನಾವು ಎತ್ತೋದಕ್ಕಿಂತ ಭಾಗ್ಯ ಇನ್ನೇನು, ಜಾತಿ ಕುಲ ಗೋತ್ರ ಅವನ ರೋಗ ಈಗ ಏನೂ ನೋಡೋದಿಲ್ಲ, ಅವನ ಕಷ್ಟದಲ್ಲಿದ್ದರೆ ಸಹಾಯ ಮಾಡಬೇಕು. ಕೆಲವರು ನೋಡಿಬಿಟ್ಟು ಬೆಲ್ಲ ಇನ್ನೊಂದು ಕಡೆಯಿಂದ ಓಡಿಬಿಡ್ತಾರೆ, ಅದು ಪುಣ್ಯ. ಯಾಕೆಂದ್ರೆ ಬೀಳಿಸಿ ಹೋಗಿರ್ತಾನೆ, ಅವನೆಂತ ಪಾಪ ಇಷ್ಟ ಇರ್ಬೇಕು ಲೆಕ್ಕ. ಬೀಳಿಸೋದೋ ನೀವನು ಹೋಗೆತ್ತೋ ನೀವನು, ಇವನ ಸಂಸ್ಕಾರ ಎಲ್ಲಿದೆ, ಅವನ ಸಂಸ್ಕಾರ ಎಲ್ಲಿದೆ, ಇದೆಲ್ಲ ಎಲ್ಲಿದ್ದ ಬಂತು, ಎಷ್ಟು ಜನ ಹೇಳ್ಕೊಡ್ತಾರೆ. ಇದು ಒಳಗಿಂದು ಭಗವದ್ಗೀತೆ ಈ ಅಧ್ಯಾಯ ಸರಿಯಾಗಿ ಓದಿದರೆ ನಿಜವಾಗಲೂ ಮನುಷ್ಯನ ಯೋಗ್ಯತೆ ಓದು ಬರಹಗಳಲ್ಲಿ ಇಲ್ಲ, ನಿಜವಾದ ಸ್ವರೂಪದಲ್ಲಿದೆ ಎಂಬುದನ್ನು ಭಗವಂತ ಒತ್ತಿ ಹೇಳುತ್ತಾರೆ. ಸ್ವರೂಪ ಒಳ್ಳೇದಾಗಿತ್ತು ಅಂದ್ರೆ ಅವನು ಉದ್ಧಾರವಾಗೋದು ಖಚಿತ, ಇಲ್ಲದ ಹೋದರೆ ಎಂದೂ ಉದ್ಧಾರವಾಗ ಸಂಭವ ಇಲ್ಲವೂ ಇಲ್ಲ. ಅವತ್ತು ಪ್ರಶ್ನೆ ಬಂದೇ ಬರುತ್ತೆ ಅನೇಕರಿಗೆ, ಹಾಗೆ ಯಾಕೆ ಓದಬೇಕು ಅಂತ ಅನಿಸುತ್ತಾಗಿದ್ರೆ, ಇಷ್ಟು ಸ್ಪಷ್ಟ ಇದ್ರೆ ಯಾಕೆ ಓದಬೇಕಾಗಿದ್ರೆ. ಸ್ವರೂಪದಲ್ಲಿ ಒಳ್ಳೆಯವನಾಗಿದ್ರೆ ಒಳ್ಳೆ ನಂಬಿಕೆ ಇರುತ್ತೆ, ಒಳ್ಳೆ ನಂಬಿಕೆ ಇದ್ರೆ ಒಳ್ಳೆ ಬದುಕು ಬದುಕೇ ಬದುಕ್ತಾನೆ, ಒಳ್ಳೆ ಬದುಕು ಬದುಕಿದ್ರೆ ಒಳ್ಳೆ ಗತಿಗೆ ಹೋಗೇ ಹೋಗ್ತಾನೆ. ಮತ್ತೆ ಅದಕ್ಕೆ ಶಾಸ್ತ್ರ ಹಾಕಿದ್ರೆ ಗೀತೆನಾದ್ರೂ ಯಾಕೆ ಬೇಕು ಈ ಮಧ್ಯೆ, ಗೀತಾ ಕೇಳಿ ಗೀತಾ ಕೇಳಿ ಅಂತೀರಲ್ಲ, ಕೇಳದೇನೆ ಚೆನ್ನಾಗಿರಲು ಸಾಧ್ಯ ಅಂತ ಆಯ್ತಲ್ಲ ಅಂತ ಕೇಳಿದ್ರೆ ಅದು ಎಲ್ರಿಗೂ ಉತ್ತರ ಕೊಡಕ್ ಬರೋದಿಲ್ಲ, ತಕ್ಷಣ ಹೇಳ್ತಾರೆ. ಅದೇ ರೀತಿ ಕೆಟ್ಟವನಿದ್ದಾನೆ, ಅವನು ಎಷ್ಟು ಹೇಳಿದ್ರು ಕೂಡ ಕೆಟ್ಟತಾರೆ ಬಿಡೋದೇ ಇಲ್ಲ, ಮತ್ತೆ ಅವನು ಹೇಳಿ ಏನು ಉಪಯೋಗ, ಈ ಪ್ರಶ್ನೆನೂ ಬರುತ್ತೆ. ಅದಕ್ಕೆ ಹೇಳ್ತಾರೆ ತಪ್ಪು ತಿಳ್ಕೊಂಡಿದ್ದೀರಿ, ಹಾಗಲ್ಲ, ಒಳ್ಳೆಯವರು ಸಾತ್ವಿಕ ಚೇತನ ಇದ್ದಾನೆ, ಅವನೇನೂ ಓದಿಲ್ಲ, ಅವನ ಸಾಧನೆ ಆಗತ್ತೆ, ಆದರೆ ತುಂಬ ವಿಳಂಬವಾಗಿ ಆಗತ್ತೆ, ನಿಧಾನವಾಗಿ ಆಗತ್ತೆ. ಆದರೆ ಯಾವನಿಗೆ ಒಳ್ಳೆಯವನಾಗಿದ್ದವನಿಗೆ ಶಾಸ್ತ್ರದ ಸಂಪರ್ಕ ಬಂದು ಬಿಟ್ರೆ ನಡ್ಕೊಂಡು ಹೋಗೋದಾಗಿರುತ್ತೆ ಡೆಲ್ಲಿಗೆ, ಪ್ಲೇನಲ್ಲಿ ಹೋಗೋದಾಗಿರುತ್ತೆ ಲೆಕ್ಕ, ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಇವನು ಒಂದು ಬೊಳಸುಗಟ್ಟಲೆ ಬೇಕು ನಡ್ಕೊಂಡು ಹೋದ್ರೆ ಒಂದು ಗಂಟೆ ಒಳಗೆ ಅಲ್ಲಿರುತ್ತೆ, ಎರಡು ಗಂಟೆಗೆ ಅಲ್ಲಿರ್ತಾನೆ. ಈ ತರ ಹೆಲ್ಪ್ ಮಾಡುತ್ತೆ ಶಾಸ್ತ್ರ ಅಂಬೋದು, ತಿಳಿದವರಿಗೆ ಆ ರೀತಿ ಹೆಲ್ಪ್ ಮಾಡೋದ್ರಿಂದ ಶಾಸ್ತ್ರ ಅಧ್ಯಯನ ಅದಕ್ಕೆ ಮಾಡಬೇಕೇ ಹೊರತು ಬೇರೆದಕ್ಕಲ್ಲ. ಮತ್ತೆ ನಡೆದೋದ್ರೆ ಹೋಗಿ ಹೋಗ್ತಾನೆ ಇಲ್ಲ ಅಂತಲ್ಲ, ಆದರೆ ಈ ವಾಹನ ಇದ್ರೆ ಎಷ್ಟು ಬೇಗ ಹೋಗ್ತಾನೆ, ಎಷ್ಟು ಸಾಧನೆ ಮಾಡ್ತಾನೆ. ಹತ್ತಾರು ಜನ್ಮ ಹುಟ್ಟಬೇಕಾದ, ನೂರಾರು ಜನ್ಮ ಹುಟ್ಟಿ ಬದುಕಬೇಕಾದದ್ದನ್ನ ಬರೀ ಶ್ರದ್ಧೆ ಇದ್ದವನು ಅದೇ ಶ್ರದ್ಧೆಯಿಂದ ಶಾಸ್ತ್ರ ಓದಿಬಿಟ್ರೆ ಅಷ್ಟು ಫಾಸ್ಟ್ ಆಗಿ ಮುಂದೆ ಹೋಗ್ತಾನೆ, ಆದ್ರಿಂದ ಆ ರೀತಿ ಬೇರೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರದ ಪ್ರಯೋಜನ ಅದು. ಅದಕ್ಕೆ ಶಾಸ್ತ್ರ ದುಷ್ಟರನ್ನು ಕನ್ವರ್ಟ್ ಮಾಡಕ್ ಶಾಸ್ತ್ರ ಹೊರಟಿಲ್ಲ, ಚೆನ್ನಾಗಿ ತಿಳ್ಕೊಂಡಿರಬೇಕು. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ನ ಬುದ್ಧಿ ಭೇದಂ ಜನಯೇ ತಜ್ಞಾನಾಂ ಕರ್ಮ ಸಂಗೀನಾಂ ನಿಗ್ರಹ ಕಿಂ ಕರಿಷ್ಯತಿ. ಎಲ್ಲರೂ ಕೂಡ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಭಗವಂತ ಮೂರನೇ ಅಧ್ಯಾಯದಲ್ಲಿ ಹೇಳಿದ ಮಾತಿದು ಒಂದು, ಅರ್ಜುನ ಯಾರಿಗೇನೇ ಹೇಳಿದ್ರು ಕೂಡ ಅವನು ಬದುಕುತ್ತಾರ ಸ್ವರೂಪದ ನಂಬಿಕೆಯಂತೆ ಬದುಕ್ತಾನೆ ಹೊರತು ಕೇಳಿದಂತೆ ಬದುಕೋದಿಲ್ಲ ಅಂತ ಭಗವಂತ ಹೇಳಿಬಿಡ್ತಾರೆ. ಅತ್ಯಾತಕ್ಕೆ ಹೇಳಬೇಕು ಅಂದ್ರೆ ಅವನ್ನ ಎಕ್ಸಲರೇಟ್ ಮಾಡಕ್ಕೆ ಹೇಳೋದೇ ಹೊರತು ಅವನನ್ನು ಮೇಲ್ತರಲಿಕ್ಕೆ ಹೇಳದೆ ಹೊರತು ಬೇರೆ ಅದಕ್ಕಲ್ಲ. ಇವತ್ತು ನೋಡಿಬೇಕಾದ್ರೆ ಹುಡುಗ ಭಾರಿ ಬುದ್ಧಿವಂತ ಇರ್ತಾನೆ, ಯಾವುದೋ ಕಾಲೇಜ್ಗೆ ಹೋಗ್ತಾನೆ, ಸೀಟ್ ಕೊಡಿ ಅಂತ ಕೇಳ್ತಾನೆ, ಇಲ್ಲ ಸೀಟ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ನಮ್ಮ ಹುಡುಗ ದಯವಿಟ್ಟು ಕಾಲೇಜಿನ ಸೀಟ್ ಕೊಡಿ, ಹುಡುಗ ಭಾರಿ ಬುದ್ಧಿವಂತ ಸೀಟ್ ಕೊಡಿ ಅಂತ ಕೇಳ್ತಾರೆ. ಆಗ ಒಂದು ಪ್ರಿನ್ಸಿಪಾಲ್ ಹೆಡ್ ಮಾಸ್ಟರ್ ಕೇಳ್ತಾರೆ, ಅಟ್ ಬುದ್ಧಿ ಒಂದು ಇಲ್ಲೇ ಸೇರಿಸ್ತಿ ಆಗಿದೆ ಏನಾದ್ರು ಸೇರಿಸಿಬಿಡು ಅಂತ ಕೇಳಿದ್ರೆ, ನಮ್ಮ ಹುಡುಗ ಭಾರಿ ಬುದ್ಧಿವಂತ, ಇದು ಭಾರಿ ಒಳ್ಳೆ ಕಾಲೇಜು, ಇದು ಸೇರಿ ಇನ್ನೂ ಭಾರಿ ಬುದ್ಧಿವಂತನಾಗ್ತಾನೆ ಅಂತ ಹೇಳ್ತಾರೆ. ಆ ಸ್ಲಮ್ಲೇ ಸೇರಿದ್ರು ಪಾಸ್ ಆಗ್ತಾರೆ ಇಲ್ಲ ಅಂತಲ್ಲ, ಇಷ್ಟು ಮಾರ್ಕ್ಸ್ ಬರ್ಲಿಕ್ಕೆ ಆಗೋದಿಲ್ಲ ಅವನಿಗೆ, ಇಷ್ಟು ಅನುಕೂಲತೆ ಅವನಿಗೆ ಇರೋದಿಲ್ಲ. ಅದು ಲೈಬ್ರರಿ ಆಗಲಿ, ಟೀಚರ್ಸ್ ಆಗಲಿ, ಪರೀಕ್ಷೆ ನಡೆಸೋದಾಗಲಿ, ಡಿಸಿಪ್ಲಿನ್ ಆಗಲಿ, ಇಷ್ಟಲ್ಲಿ ಇಲ್ಲದ ಹೋದಾಗ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಅವರಿಗೆ. ಅದು ಕೊರತೆ ಎಲ್ಲಿ ತುಂಬುತ್ತೆ, ಒಳ್ಳೆ ಕಾಲೇಜ್ ಸೇರಿ ಕೊರತೆ ತುಂಬಿ ಹೋಗುತ್ತೆ. ಆದ್ದರಿಂದ ಒಳ್ಳೆ ಶಾಸ್ತ್ರ ಓದೋದು, ದೊಡ್ಡವರ ಮಾತು ಕೇಳೋದು ಎಲ್ಲರಿಗೂ ಪರಿಣಾಮಕಾರಿ ಆಗೋದಿಲ್ಲ. ಯಾರು ಸ್ವರೂಪದಲ್ಲಿ ಯೋಗ್ಯರಾಗಿರ್ತಾರೆ, ಸಾತ್ವಿಕ ನಂಬಿಕೆ ಇರುತ್ತೆ, ಅವರಿಗೆ ಭಾರಿ ಪ್ರಯೋಜನ ಹೊರತು ಉಳಿದವರಿಗೆ ಪ್ರಯೋಜನ ಅಲ್ಲ. ಅದಕ್ಕೆ ಪ್ರಹ್ಲಾದ ನೋಡಿ, ಅಷ್ಟು ಜನ ಸ್ಲಮ್ ಹುಡುಗರು, ಪಾಪ ದೈತ್ಯ ಬಾಲಕರು ಅಂದ್ರೆ ಹೇಗಿರಬೇಕು. ಪ್ರಹ್ಲಾದ ಕೂಡ್ಸ್ಕೊಂಡು ಹೇಳ್ತಾನೆ, ದೈತ್ಯ ಬಾಲಕರೇ ಏನು ಆಟ ಆಡಿ ಕಾಲ ಕಳಿತೀರಿ, ಸ್ವಲ್ಪ ಬನ್ನಿ ಇಲ್ಲಿ ನಾನು ಹೇಳ್ತೇನೆ ಅಂತ ಕೂಡ್ಸ್ಕೊಂಡು ಹೇಳೋದಕ್ಕೆ ಹೋದ್ರೆ ಕೇಳ್ತಾ ಕೂತ್ ಬಿಡ್ತಾರೆ ಹುಡುಗರು. ಕೌಮಾರ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ, ಗುರಿ ಎಷ್ಟು ದೊಡ್ಡದಿದೆ, ಇದಕ್ಕಿಂತ ಅವಕಾಶ ಯಾವಾಗ ಸಿಗಬೇಕು ನಿಮಗೆ, ಆದಷ್ಟು ಬೇಗ ಭಗವಂತನ ಧ್ಯಾನ ಮಾಡಿ ದೇವರನ್ನ ನಂಬಿ ಅಂತ ಪ್ರಹ್ಲಾದ ಹೇಳ್ತಾ ಹೇಳ್ತಾ ಕೂತರೆ ಒಂದು ಅರ್ಧ ಗಂಟೆ ಹೇಳಿಲ್ಲ ಪ್ರಹ್ಲಾದ, ಎಷ್ಟು ಚೇಂಜ್ ಆಗ್ತಾರೆ ಅಂದ್ರೆ ಎಲ್ಲರೂ ಕೂಡ ಹರಿರೇವ ಪರೋಬ ಗುಂಪಿ ಬಂದುಬಿಡ್ತಾರೆ, ನಮೋ ನಾರಾಯಣ ಸ್ಟೇಜಿಗೆ ಬಂದ್ಬಿಡ್ತಾರೆ. ನೋಡಿದ್ರೆ ಪ್ರಹ್ಲಾದನಂತ ಗುರು ಸಿಕ್ಕಿದ್ದಕ್ಕೆ ಎಷ್ಟು ಚೇಂಜ್ ಆಗುತ್ತೆ ಅವರ ಜೀವನ, ಅದೇ ಇಲ್ಲದ ಹೋಗಿದ್ರೆ ಎಷ್ಟು ವರ್ಷಗಳು ಬೇಕಾಗ್ತಿತ್ತು. ಆದ್ದರಿಂದ ಶಾಸ್ತ್ರದ ಒಂದು ಉಪಯೋಗ, ಯಾರು ಯೋಗ್ಯರು ಅವರಿಗೆ ಹೊರತು ಅಯೋಗ್ಯರಿಗೆ ಶಾಸ್ತ್ರ ಅಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಾನೆ ಬ್ರಹ್ಮಸೂತ್ರಗಳು ಹೇಳಿತ್ತು. ಅದೇ ರೀತಿ ಇನ್ನು ಕೆಲವರಿಗೆ ಉಪಯೋಗ ಬರುತ್ತೆ. ಭಾರಿ ದುಷ್ಟರಿರ್ತಾರೆ, ಅವ್ರಿಗೆ ಉಪಯೋಗಕ್ಕೆ ಬರುತ್ತೆ. ಬರೀ ದುಷ್ಟರಿಗೆ ಉಪಯೋಗಕ್ಕೆ ಬರೋದಿಲ್ಲ, ಅವ್ರು ಯಾವುದೋ ಕಾರಣ ದುಷ್ಟರಾಗಿರ್ತಾನೆ, ಅಂಥವನಿಗೆ ಪ್ರಯೋಜನಕ್ಕೆ ಬರುತ್ತೆ, ಚೇಂಜ್ ಆಗಿಬಿಡ್ತಾರೆ. ಆದರೆ ಬೈ ನೇಚರ್ ದುಷ್ಟ ಏನು ಮಾಡಿದ್ರೆ ಚೇಂಜ್ ಆಗೋದಿಲ್ಲ. ಅಜಾಬೆಳೆ ಇದ್ದ ಪಾಪ ಮಾಡಬಾರದ ಕೆಲಸ ಮಾಡಿದ್ದ, ಯಾವುದೋ ಪಾಪದ ಫಲ. ಆದರೆ ಅಂತ್ಯಕಾಲಕ್ಕೆ ಎಷ್ಟು ಚೇಂಜ್ ಆದ ಅಂದರೆ ವಿತ್ ಇನ್ ಅ ಮೊಮೆಂಟ್ ಟೋಟಲಿ ಚೇಂಜ್ ಆಗಿಬಿಡ್ತಾನೆ. ಎಷ್ಟು ಆಶ್ಚರ್ಯ ಇದು ಅಂದರೆ ಏನೂ ಗೊತ್ತಿಲ್ಲ, ಆದರೆ ಒಂದು ಹಂತದಲ್ಲಿ ಸಡನ್ನ ಚೇಂಜ್ ಆಗಲಿಕ್ಕೆ ಅನುಕೂಲವಾಗುತ್ತೆ. ಅಂದರೆ ದುಷ್ಟರಿಗೆ ಉಪಯೋಗ ಆಗುತ್ತೆ ಅಂದರೆ ಸ್ವರೂಪದ ದುಷ್ಟರಿಗೆ ಉಪಯೋಗ ಆಗೋದಿಲ್ಲ, ಆಕಸ್ಮಿಕವಾಗಿ ದುಷ್ಟರಾದರೆ ಉಪಯೋಗ ಆಗುತ್ತೆ ಹೊರತು ಸ್ವರೂಪದಲ್ಲಿ ಇರೋದಿಲ್ಲ. ಆಕಸ್ಮಿಕ ದುಷ್ಟರು ಯಾಕೆ ಆಗ್ತಾರೆ ಅಂದರೆ ಈ ಸಹವಾಸ ದೋಷ ಇತ್ಯಾದಿಗಳಿಂದ ಆಗಿರ್ತಾರೆ. ಸಹವಾಸ ದೋಷ ಮೊದಲಾದ ಕಾರಣದಿಂದ ದುಷ್ಟರಾದವರು ಸಿಗ್ತಾರೆ. ಅವರಿಗಿಂತ ವಿಷಯ ಕೇಳಿದಾಗ ಅಯ್ಯೋ ಎಂಥ ತಪ್ಪು ಮಾಡದೆ ಅಂತ ಹೇಳಿಬಿಟ್ಟು ತುಂಬ ಬದಲಾವಣೆ ಆಗ್ತಾರೆ. ಅದು ಸರಿಯೇ, ಎರಡೇ ಹಂತದ ಜನಕ್ಕೆ ಹೊರತು ಬೇರೆಯವರಿಗೆ ಆಗೋದಿಲ್ಲ. ಇನ್ನು ದುಷ್ಟರಿಗೆ ಉಪಯೋಗ ಆಗುತ್ತೆ, ಭಾರಿ ದುಷ್ಟರಿಗೆ. ಇದೇನಿದೆ ಇಷ್ಟಾಗೋದಿಲ್ಲ ಅಂತ ಕೇಳಿದ್ರಿ ಅಂದರೆ ಎಂಥ ಉಪಯೋಗ ಆಗುತ್ತೆ ಅಂದರೆ ಅವ್ರ ಕೆಟ್ಟ ಕೆಲಸ ಮಾಡೋ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ, ಅಷ್ಟು ಉಪಯೋಗ ಆಗುತ್ತೆ ಅಷ್ಟೇ. ಈ ತರ ಉಪಯೋಗ ಆದರೆ ಸಮಾಜ ಅಷ್ಟು ಬದುಕಿದಾಗಾಯ್ತಲ್ಲ ಕೊನೆ ಪಕ್ಷ. ಇವತ್ತು ಹುಡುಗನ್ನ ಗಲಾಟೆ ಹೊರಗೆ ಕಳಿಸಿಬಿಡ್ತಾರೆ, ಗಟ ಹೊಟ್ಟದ್ದು ಕಳಿಸಿಬಿಡ್ತಾರೆ, ಆದರೆ ಅವರೇನೂ ಚೇಂಜ್ ಆಗೋದಿಲ್ಲ. ಹುಡುದು ಹುಡುಗರು ಪಾಠ ಚೆನ್ನಾಗಿ ಕೇಳ್ತಾರೆ, ಅಷ್ಟು ಉಪಯೋಗ ಆಗುತ್ತೆ. ಹುಡುದು ಹುಡುಗರಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಅನುಕೂಲವಾಗುತ್ತಲ್ಲ, ಆ ಟೈಪ್ ಅಷ್ಟೇ. ಅವ್ರು ನೆಕ್ಸ್ಟ್ ಪೀರಿಯಡ್ ಬರೋವರೆಗೂ ಇವರು ಫ್ರೀ ಆಗಿರ್ಬೋದು. ಈ ತರದ ಉಪಯೋಗ ಆಗುತ್ತೆ. ಆದ್ದರಿಂದ ದುಷ್ಟರಿಗಾಗುವ ಪ್ರಯೋಜನ ಇಷ್ಟೇ. ಈ ಮಾತನ್ನು ಆಚಾರ್ಯ ಬರೀತಾರೆ, ಪರೇಶಾಂ ವಿಲಂಬಾಯ. ಅಯೋಗ್ಯರು ಹಾಳಾಗೋ ಸ್ವಲ್ಪ ನಿಧಾನವಾಗೋದ್ರಿಂದ ಅಷ್ಟೇ ಪ್ರಯೋಜನ ಹೊರತು ಅವನು ಟೋಟಲಿ ಉದ್ಧಾರವಾಗದೆ ಹೋದರೂ ಕೂಡ ಫಾರ್ ದಿ ಟೈಮ್ ಬೀಯಿಂಗ್ ಅವ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಟೆಂಪರರಿಯಾಗಿ ಒಂದು ಅರೇಂಜ್ಮೆಂಟ್ ಮಾಡ್ತಾಗಲೇ. ಈ ರೀತಿ ಶಾಸ್ತ್ರದ ಪ್ರಯೋಜನ ಇರೋದ್ರಿಂದ ಒಟ್ಟು ಡಾಮಿನೇಟ್ ಆಗೋದು ಯಾವುದು, ಸ್ವರೂಪ ಅಂತ ಹೇಳಿ. ಆ ಸ್ವರೂಪ ಗುರುತಿಸೋದಕ್ಕೆ ಏನು ಬೇಕು, ನಂಬಿಕೆ. ನಂಬಿಕೆ ಗೊತ್ತಾಗೋದು ಯಾವಾಗ, ಅವನ ನಡವಳಿಕೆ. ನಡವಳಿಕೆ ಹೇಗಿರುತ್ತೆ, ಸಾತ್ವಿಕ ಹೀಗಿರ್ತಾನೆ, ತಾಮಸ ಹಾಗಿರ್ತಾನೆ, ರಾಜಸ ಹೀಗಿರ್ತಾನೆ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸೆ ರಾಜಸಾಹ ಭೂತಾನ್ ಪೇತಕರಾಮಶ್ಚಾನ್ನೇ ಯಜಂತೆ ತಾಮಸಾಚನಾಹ. ಇದು ನಿಜವಾಗಲೂ ಯೋಚನೆ ಮಾಡಿದರೆ ಬುದಿ ಶ್ರದ್ಧೆ ಎಂಬುದು ಎಷ್ಟು ಗಟ್ಟಿಗೆ ಗೊತ್ತಾದ ಒಂದು. ಅನೇಕರು ಟೆಂಪ್ ಮಾಡ್ತಾರೆ ಸಾಮಾನ್ಯರನ್ನು, ಅನ್ಯಾಯ ಮಾಡು ಅಂತ ಹೇಳ್ತಾರೆ, ಅವನು ಮಾಡೋದಿಲ್ಲ. ಅವನಿಗೆ ಸಹಜವಾಗಿ ಒಳ್ಳೇದು ಮಾಡ್ತಾನೆ ಅಷ್ಟೇ ಅಲ್ಲ, ಮೋಸ ಮಾಡು ಅಂತ ಹೇಳಿಕೊಟ್ರು ಮಾಡೋದಕ್ಕಾಗೋದಿಲ್ಲ ಅವನ ಕೈಲಿ. ಈ ಮಟ್ಟಿಗೆ ಅವನು ಪ್ರಯೋಜನ ಪಡೀತಾನೆ. ಅದನ್ನೇ ಭಗವಂತ ಅಷ್ಟು ಒತ್ತಿ ಕೊಟ್ಟು ಹೇಳಿದ್ರು. ಅದು ಆಚಾರ್ಯ ಬರೀತಾ ಹೇಳಿದ್ರು ಏ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂದರೆ ಯಜರೂರ್ ಹಾಗೆ ಬದುಕ್ತಾರೆ ಅಂತ ಅರ್ಥ. ಸಹಜವಾಗಿ ಬದುಕ್ತಾರೆ, ಎಂಥ ಪ್ರಸಂಗಗಳು ಬಂದರೂ ಕೂಡ ಅವರು ಮೋಸ ಮಾಡೋದಕ್ಕೆ ಹೋಗೋದಿಲ್ಲ, ಪ್ರಾಮಾಣಿಕವಾಗಿ ಬದುಕ್ತಾರೆ. ಇದು ಆ ಶ್ರದ್ಧೆ. ಅದರ ಜೊತೆಗೆ ರಾಜಸ ಜೀವಿನೂ ಹಾಗೇನೆ, ತಾಮಸ ಜೀವಿನೂ ಹಾಗೇನೆ. ಎಷ್ಟೋ ಜನಗಳು ಈಗಷ್ಟೇ ಹೇಳಿದೆ, ತೀರ ಕಲ್ಚರೇ ಇಲ್ಲ ಅಂಥ ಜನ ರಾಯರ ಮಠಕ್ಕೋ ಅಥವಾ ತಿರುಪತಿಗೆ ಹೋಗಿ ಎಷ್ಟು ಜನ ಕ್ಯೂನಲ್ಲಿ ಬರ್ತಿರ್ತಾರೆ. ಕೆಲವರಂತೂ ಎಷ್ಟು ಶ್ರದ್ಧಾವಂತರಾಗಿರ್ತಾರೆ, ಅದರೊಳಗೆ ಉಪವಾಸದಿಂದ ಇರೋ ಜನಗಳು ಇರ್ತಾರೆ. ಪಾಪ ಸ್ನಾನ ಪುನರ್ವಹಿಸಿಕೊಂಡವರು ದರ್ಶನ ಆಗದೆ ಗಂಟೆಗಟ್ಟಲೆ ಕಾಯ್ತಾರೆ, ಕೆಲವು ದಿನಗಟ್ಟಲೆ ಕಾಯ್ಬೇಕಾಗತ್ತೆ ಅಂತ ಹಾಗೆ ಕಾಯ್ತಾ ಕೂತಿರ್ತಾರೆ. ಯಾಕೆ, ದೇವರನ್ನು ನೋಡಿಯೇ ತಗೋಬೇಕು ಅಂತಕ್ಕಂತ ಹಠ ಇದೆಲ್ಲ ಹೇಳ್ಕೊಟ್ಟು ಬಂದಿದ್ದಲ್ಲ. ಹಾಗೆ ಬರೋದು ಅಂದ್ರೆ ಒತ್ತಾಯದಿಂದನೂ ಅಲ್ಲ, ಕೇವಲ ಸಹಜವಾಗಿ ಹಾಗೆ ಮಾಡ್ತಾರೆ. ಇನ್ನೂ ಕೆಲವರಿಗೆ ಎಷ್ಟು ಅವಕಾಶ ಕೊಟ್ಟು ದೇವರತ್ತ ಇವನೇ ದುಡ್ಡು ಕರ್ಕೊಂಡು ಹೋಗಿ ನಿಲ್ಲಿಸಿದ್ರೆ ಹಿಂದೆ ನೋಡ್ಕೋತಾ ಇರ್ತಾನೆ, ದೇವ್ರ ಕಡೆ ನೋಡೋದೇ ಇಲ್ಲ ಅವನು, ಹಿಂದಿ ಕಡೆ ನೋಡ್ತಿರ್ತಾನೆ. ಬೇಗ ಹೋದ್ರೆ ಆಗುತ್ತೋ ಇಲ್ಲೋ, ಬೇಗ ಪ್ರಸಾದ ಕೊಡ್ತಾರಲ್ಲ ಆಕೆ ಹೊರಗಡೆ, ಅದಕ್ಕೆ ಕಾಯ್ತಿರ್ತಾನೆ ಪಾಪ. ಇಲ್ಲಿ ನೋಡಿ ಬಂದ್ರೆ ಅಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಗ್ಯಾರಂಟಿ ಅಲ್ಲ, ಅದಕ್ಕೆ ನೋಡೋದು ಅಲ್ಲಿ ಪ್ರಸಾದ ಸಿಗಲಿ ಅಂತ ಅಷ್ಟೇ ಹೊರತು ಬೇರೆ ಅಲ್ಲ. ಏನೋ ಅವನ ಕಲ್ಚರೇ ಆ ಥರ, ಅವನಿಗೆ ಏನು ಹೇಳಿರ್ತಾರೆ ಅರ್ಥನೇ ಆಗೋದಿಲ್ಲ. ಇದು ನಿಜವಾದ ದುರಂತ. ಇದನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ಭಗವದ್ಗೀತೆ ಮಾಡತಕ್ಕಂಥ 17ನೇ ಅಧ್ಯಾಯ ಮನಃಶಾಸ್ತ್ರದ ವಿಶ್ಲೇಷಣೆಗೆ ಹೋಗೋರಿಗೆಲ್ಲ ಅಷ್ಟು ಉಪಯುಕ್ತವಾದ ಮಾತಿದೆ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ. ಯಕ್ಷರು ರಾಕ್ಷಸರು ಪೂಜೆ ಮಾಡೋ ದೇವತೆಗಳೇ ನೋಡಿಬೇಕಾದ್ರೆ, ಒಳ್ಳೆಯ ಸಾಮಾನ್ಯ ವ್ಯಕ್ತಿ ವೆಂಕಟೇಶ್ವರ ಫೋಟೋ ಹಾಕಿರ್ತಾನೆ ಪಾಪ, ಉಡುಪಿ ಕೃಷ್ಣನ ಫೋಟೋ ಯಾವುದೋ ಹಾಕಿರ್ತಾನೆ, ಇವನು ಭಾರಿ ಕಲ್ಚರ್ಡ್ ಫೆಲೋ, ಯಾವನೋ ಬಾಬಾನ ಫೋಟೋ ಹಾಕೊಂಡು ಕುತ್ಕೊಂಡಿರ್ತೀವಿ, ಇನ್ನೊಂದು ವ್ಯಕ್ತಿ ಕಾಣ್ತಾನೆ. ಅವ್ರು ಏನಂತ ಕೇಳಿ ಬಾಯಿ ಜನ ಹೋಗ್ತಾರೆ, ನಾನು ಹೋಗ್ತೇನೆ ಅಷ್ಟೇ, ಅವ್ನು ಏನಿದಿಲ್ಲ, ಅವ್ನು ಮಾಡಿ ಸಾಕಡೆನೇ ಹೋಗ್ತಾನೆ. ಇಲ್ಲೂ ತಮಾಷೆ ಕೇಳಿ, ಎಷ್ಟೋ ಜನ ಸದ್ಯ ಹೇಗಿರುತ್ತೆ ಅಂದರೆ ಇವನು ಏನೂ ಗೊತ್ತಿಲ್ಲ, ಒಳ್ಳೆ ಕೆಲಸ ಮಾಡುತ್ತಾನೆ. ಅವನಿಗೆ ಶಾಸ್ತ್ರ ಪುರಾಣ ಭಗವದ್ಗೀತೆ ಎಲ್ಲ ಹೇಳಿ, ಅವನು ಎಷ್ಟು ಕೆಟ್ಟವನಾಗಿರ್ತಾನೆ ಅಂದರೆ ಕೃಷ್ಣ ಹೇಳ್ತಾನಲ್ಲ ಸರಿ ಹೋಗುತ್ತಾ ಅಂತ ಪ್ರಶ್ನೆ ಮಾಡ್ತಾನೆ. ಕೃಷ್ಣನ ಈ ಮಾತು ಒಪ್ಲಕ್ಕಾಗತ್ತಾ, ಈ ಕಾಲಕ್ಕೆ ನಡೆಯುತ್ತಾ, ಹಾಗೆಲ್ಲ ಕೇಳುತ್ತಾನೆ. ಈ ರೀತಿ ಗೀತೆಯ ಬಗ್ಗೆ ಪ್ರಶ್ನೆ ಕೇಳೋ ಮನುಷ್ಯ ಯಾವನೋ ಕೈಲಿ ಕೈ ಜೋಡಿಸ್ಕೊಂಡು ಅವನು ಹೇಳಿದ್ದು ಬಂದು ಯಾವುದೋ ಹಚ್ಕೊಂಡು ತಲೆ ಹೊರಟುಬಿಡ್ತಾನೆ, ಹಾಕೊಂಡ್ಬಿಟ್ಟು ಏನು ಪ್ರಶ್ನೆ ಮಾಡೋದಿಲ್ಲ ಅವನನ್ನು. ಅಂದರೆ ಗೀತೆಗೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾನೆ, ದೊಡ್ಡ ದೊಡ್ಡದು ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾನೆ, ಆದರೆ ಕೆಟ್ಟ ಜಾಗಕ್ಕೂ ಕಣ್ಣು ಮುಚ್ಕೊಂಡು ತಿಂದು ಬರ್ತಾನೆ, ಕಣ್ಣು ಮುಚ್ಕೊಂಡು ಇಸ್ಕೊಂಡು ಬರ್ತಾನೆ, ಆ ಕಡೆ ವಿಚಾರಣೆ ಮಾಡೋದಿಲ್ಲ. ಆಶ್ಚರ್ಯ ಅಂದರೆ ಯಾವ ಥರ ಪ್ರತಿಗಾಮಿಯಾಗಿ ಬರುತ್ತಾ ಇದ್ದಾನವನು. ಈ ಕಡೆಗೆ ಏನೂ ಎಚ್ಚರ ಇಲ್ಲ, ಆ ಕಡೆ ನೋಡಿದರೆ ಅಷ್ಟು ಆಸಕ್ತಿ ಇದೆ. ಇದೆಲ್ಲ ಯೋಚನೆ ಮಾಡಿದರೆ ನಿಜವಾಗಲೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂಥರ ನಮ್ಮ ಹಳ್ಳಿಯ ಜನಗಳಲ್ಲಿ ಅದು ಏನು ಸಂಸ್ಕಾರ ನಮಗೆ ಗೊತ್ತಿದೆ. ಯಾವುದೇ ಇನ್ನೊಂದು ಹಳ್ಳಿ ಅಲ್ಲಿಂದ ಸ್ವಲ್ಪ ದೊಡ್ಡ ಊರಿನಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಪ್ರವಚನ ಮಾಡಿ ಅಂತ ಯಾರೋ ಕರೀಲಿಕ್ಕೆ ಬಂದರು. ಅವಾಗ ಹೋದ್ವಿ, ಅವಾಗ ಒಂದು ಕಾರಲ್ಲಿ ಜಾಗ ಇತ್ತು, ಒಬ್ಬರು ಕೂರೋಷ್ಟು ಜಾಗ ಇತ್ತು. ಮನೆ ಕೆಲಸದವಳು ಪಾಪ, ನಾನು ಬರಬಹುದು ಸ್ವಲ್ಪ ಬರ್ತೇನೆ ಅಂತ ಹೇಳಿದೆ. ಆಯ್ತು ಬಂದು ನಿಂತು ಕರ್ಕೊಂಡು ಹೋಗಿದ್ದೆ ಆಯ್ತು ಅವಳನ್ನ. ಏನೂ ಬರೋದಿಲ್ಲ, ಏನೂ ಬರೋದಿಲ್ಲ. ಸುಮಾರು ಒಂದು 10 ನಿಮಿಷನೂ ಆ 4 ಗಂಟೆ ಬೇರೆ ಊರಿಗೆ ಎಲ್ಲ ಹೋಗಬೇಕಾಗಿತ್ತು. ಹೇಳಿದ್ದು ಅಷ್ಟೇನೆ, ಹೇಳಿದ್ದು ಒಂದೇ ಮಾತಷ್ಟೇ. ರಾಯರು ಪೂರ್ವಜರು ಭಾರಿ ಕಷ್ಟಪಡ್ತಾ ಇದ್ರು, ಅವರು ಯಾವ ಕಾಲಕ್ಕೂ ಕೂಡ ನೊಯ್ಲೇ ಇಲ್ಲ ಆ ಬಗ್ಗೆ. ಸದಾಕಾಲ ದೇವರ ಧ್ಯಾನ ಮಾಡ್ತಿದ್ರು. ಅವರು ಉಪವಾಸಗಳನ್ನು ಕೂಡ ಅನಿವಾರ್ಯವಾದ ಉಪವಾಸವನ್ನು ಏಕಾದಶಿ ಅಂತ ಚಿಂತನೆ ಮಾಡ್ತಿದ್ರು. ಅದು ದುಃಖ ಪಡಲಿಲ್ಲ. ಏಕಾದಶಿ ಬಹಳ ದೊಡ್ಡ ವ್ರತ. ಇಷ್ಟೇ ಹೇಳಿದ್ದು, ಇಷ್ಟೇ ಕೇಳಿದ್ದು. ಹಳ್ಳಿ ಫಸ್ಟ್ ಟೈಮ್ ಉಪನ್ಯಾಸ ಜನರಲ್ಲಿ ಕೇಳ್ತಿರೋದು ಏನು ಅರ್ಥ ಆಗ್ಬೇಕು ಲೆಕ್ಕ ಹಾಕಿ. ಆದರೆ ಎಷ್ಟು ಆಶ್ಚರ್ಯ ಅಂದರೆ ಅಷ್ಟು ಕೇಳಿ ಬಂದಾಗಿದ್ರೆ ಸುಮಾರು 20 ವರ್ಷ ಆಯ್ತು. ಅವತ್ತಿಂದ ಏಕಾದಶಿ ಉಪವಾಸನೇ ಬಿಟ್ಟಿಲ್ಲ ಅವನು. ರಾಯರ ಏಕಾದಶಿ ಉಪವಾಸ ಮಾಡ್ತಿದ್ರೆ ಅಂತ ನಾನು ಮಾಡ್ತೇನೆ ಅಷ್ಟೇ. ಇದೇನು ಕಲ್ಚರ್ ಅಷ್ಟೇ ಇಲ್ಲ, ಅವ್ರ ಮಕ್ಕಳು ಮಾಡಿಸ್ತಾಳೆ, ಆಮೇಲೆ ಪಕ್ಕದ ಮನೆಯವರು ಮಾಡಿಸ್ತಾರೆ. ಆ ಒಬ್ಬಳು ಬಂದಿದ್ದಕ್ಕೆ ಅಂತ ಕಲ್ಚರ್ ಎಲ್ಲಿದೆ ಬಂತಿದ್ದೆಲ್ಲ ಕೂಡ 15 ನಿಮಿಷದಲ್ಲಿ ಆಗ್ಲಿಕ್ಕೆ ಸಾಧ್ಯತೆ ಉಂಟಾ ಅಂತ ಕೇಳಿದ್ರೆ, ಆ ಯೋಗ್ಯತೆ ಆಗಿತ್ತು ಅಂದ್ರೆ ತಕ್ಷಣ ಅಟ್ರಾಕ್ಟ್ ಮಾಡು. ನಾವು ಯಾರನ್ನು ನಂಬಿದ್ದೇವೆ ಅಂತ ರಾಯರು ಏಕಾದಶಿ ಉಪವಾಸ ಅವರು ಮಾಡ್ತಾರೆ ಅಂದಮೇಲೆ ನಾನು ಮಾಡಬೇಕು. ಇಷ್ಟೇ ಸಿಂಪಲ್ ಆನ್ಸರ್, ಏನು ಕಷ್ಟಪಡಬೇಕಾಗಿ. ಇನ್ನು 1000 ಪ್ರಶ್ನೆಗಳೇ ಬೇಕಿಲ್ಲ ಅದಕ್ಕೆ. ತಾಯಿ ನೋಡಿ, ಮಗು ಊಟ ಮಾಡೋದಿಲ್ಲ, ನಾನು ಮಾಡೋದು ಬಳಸಿ ಸೇರೋದಿಲ್ಲ ಅವಳಿಗೆ. ನಾನು ಕೂಸು ಊಟ ಮಾಡಿ ಹೇಗೆ ಊಟ ಮಾಡಲಿ ಅಂತೇಳಿ ಕೂತಿರ್ತಾರೆ. ಒಳ್ಳೆ ತಾಯಿ ಆದ್ರೆ ಅದ್ರ ಹಾಡ ಅದ್ರ ಪಾಡ ಅದರಿಗೆ ನನ್ನ ಪಾಡ ನನಗೆ ಅಂತೇಳಿ ಕೂತ್ರೆ ಅದು ಬೇರೆ ಮಾತು. ಒಳ್ಳೆ ತಾಯಿ ಊಟ ಸೇರೋದಿಲ್ಲ, ಅವಳು ಸರಿ ಹೋಗೋವರೆಗೂ ಮತ್ತೆ ಅವಳು ಮನಸ್ಸು ಹಾಗೆ ಕೊರತಾನೆ ಇರುತ್ತೆ. ತನ್ನ ಮಗುವಿನ ಬಗ್ಗೆ ತಾಯಿಗೆ ಎಷ್ಟು ಪ್ರೀತಿ ಇದ್ರೆ ತನ್ನ ಗುರುಗಳ ಬಗ್ಗೆ ಭಕ್ತನಿಗೆ ಶಿಷ್ಯನಿಗೆ ಎಷ್ಟು ಭಕ್ತಿ ಇರಬೇಕು ಲೆಕ್ಕ ಹಾಕಿ. ಈ ತರ ಸೈಕಾಲಜಿ ವರ್ಕ್ ಮಾಡಿದ್ರೆ ಅವ್ರ ಜೀವನದ ರೀತಿನೇ ಬದಲಾಗಿ ಹೋಗಿಬಿಡುತ್ತೆ. ಊಹೆ ಮಾಡಲಿಕ್ಕೂ ಸಾಧ್ಯ. ಇನ್ನೊಬ್ಬರಿಗೆ ಕೂಡಿಸಿಕೊಂಡು ಪಾಠ ಹೇಳಿ ಎಷ್ಟೆಲ್ಲ ಹೊಡ್ಕೊಳ್ಳಿ ನೀವು ಯಥಾ ಪ್ರಕಾರ. ಇಲ್ಲ ಹೆಲ್ತ್ ಸರಿ ಇಲ್ಲ ಅಂತ ತಿಂದುಬಿಟ್ಟೆ ಅಂತ ಹೇಳ್ಬಿಡ್ತಾರೆ. ಹೇಳಿ ಸುಖವಾಯ್ತು ಅಂತ ಹೇಳ್ಬಿಡು, ಒಂದು ಕಾರಣ ಕೊಟ್ಟು ಮುಗಿಸಿಬಿಡ್ತಾರೆ. ಹಾಗೆ ಡಾಕ್ಟ್ರು ಬೈದುಬಿಟ್ರು ಮಾಡಬೇಡ ಅಂತ ಹೇಳ್ಬಿಟ್ಟು ಸುಳ್ಳು ಡಾಕ್ಟ್ರ್ ಹೇಳಿರೋದಿಲ್ಲ, ಸುಮ್ಮನೆ ಡಾಕ್ಟರ್ ಮೇಲೆ ಕೈ ಮುಗಿದ್ಬಿಡ್ತಾರೆ. ಯಾವ ಬುದ್ಧಿವಂತ ಡಾಕ್ಟರ್ ಕೂಡ ಮಾಡಬೇಡಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಎಚ್ಚರಿಕೆ ಕೊಡಬಹುದು, ರೋಗ ಇದ್ರೆ ಸ್ವಲ್ಪ ಏನಾದ್ರು ತಗೊಂತಾರೆ. ಏಕಾಶೆ ಮಾಡಬೇಡ ಅಂದ್ರೆ ದೇವರಾಣಿ ಯಾವ ಡಾಕ್ಟರ್ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ನು ಇಷ್ಟು ಹೇಳ್ಬೋದು ಅಷ್ಟು. ತುಂಬಾ ತೊಂದರೆ ಇದ್ರೆ ಪೂರ್ತಿ ಉಪವಾಸ ಮಾಡಬೇಡಯ್ಯ, ಏನಾದ್ರು ಸ್ವಲ್ಪ ತಗೋ ಔಷಧಿ ತಗೋತಿ. ಅಷ್ಟು ಹೇಳ್ಬೋದೆ ಹೊರತು ಏಕಾಶಿ ಈರುಳ್ಳಿ ಹುಳಿನೇ ತಿನ್ನುವಂತ ಯಾವ ಡಾಕ್ಟರ್ ಹೇಳಕ್ ಸಾಧ್ಯ ಇಲ್ಲ. ಹೇಳಿದ್ರೆ ಅವ್ನು ಡಾಕ್ಟರ್ ಎಲ್ಲ ಅವನು ಮಹಾಮೂರ್ಖ, ಇನ್ನೊಬ್ಬ ಮೂರ್ಖ ಅಂತ ಅಷ್ಟೇ. ಯಾವ ಜನ ಕೂಡ ಅದನ್ನು ತಿಂದೆ ಬದುಕು ಅಂತ ಹೇಳೋ ಸಾಧ್ಯತೆನೇ ಇಲ್ಲ. ಅಂದ್ರೆ ಶ್ರದ್ಧೆ ಎಂಬುದು ಈ ರೀತಿ ಡೆವಲಪ್ ಆಗೋದು ಬಹಳ ಆಶ್ಚರ್ಯ. ಅದೇ ರೀತಿಯಲ್ಲಿ ಈ ಸಂಸ್ಕಾರ ಅರ್ಥ ಮಾಡಿಕೊಂಡ್ರೆ ನಮ್ಮ ಜನಗಳನ್ನೇ ನಾವು ಸ್ಟಡಿ ಮಾಡ್ತಾ ಇರಬಹುದು. ಒಂದೇ ಮನೆಯೊಳಗಿತ್ತ ಜನ ಸಿಗ್ತಾರೆ, ಬೀದಿಯಲ್ಲೇ ಹುಡ್ಕೊಂಡು ಹೋಗಬೇಡಿ. ನೀವೀಗ ನಮ್ಮ ಮನೆಗಳಲ್ಲೇ ಸಿಗ್ತಾರೆ, ಒಳ್ಳೆ ರೀತಿ ಯೋಚನೆ ಮಾಡೋದನ್ನು ಸಿಗ್ತಾರೆ, ಕೆಟ್ಟ ರೀತಿ ಯೋಚನೆ ಮಾಡೋದನ್ನು ಸಿಗ್ತಾರೆ. ಅವರಲ್ಲೇ ಫೈಟಿಂಗ್ ಕೂಡ ಆಗ್ತಾ ಇರುತ್ತೆ ಎಷ್ಟೋ ಸಲ. ನಮ್ಮ ನಂಬಿಕೆ ಹೀಗೆ ನೇಕಾನ ಮಾಡಿಕೊಳ್ಳಿ ಅಂತವರು, ನಮ್ಮ ನಂಬಿಕೆ ಹೀಗೆ ಅಂತ ಇವರು, ಹಾಗೆಲ್ಲ ಜನಗಳೇ ಸಿಗ್ತಾರೆ. ಆದ್ರಿಂದ ಇದೇನು ಆಶ್ಚರ್ಯ ಪಡೋ ಸಂಗತಿಯಲ್ಲ. ಇದು ಗೊತ್ತಾಗಿಬಿಟ್ರೆ ಯಾಕೆ ಜನ ಹಾಗೆ ಮಾಡ್ತಾರೆ ಎಂಬ ಪ್ರಶ್ನೆಗೆ ತಕ್ಷ ಉತ್ತರ ಸಿಗುತ್ತೆ. ಅವರ ಸ್ವರೂಪ ಇರೋದೇ ಅಷ್ಟು. ಆದ್ದರಿಂದ ನಾವು ಅರ್ಥ ಮಾಡಿಕೊಂಡು ನಮ್ಮ ಕೆಲಸನೇ ಹೊರತು ಸುಮ್ಮನೆ ಬೈದರೆ ಕೊರಗಿದ್ರೆ ಏನೂ ಪ್ರಯೋಜನ ಇಲ್ಲ ಎಂಬುದು ಅದರ ಸಿದ್ಧಾಂತ. ಇಷ್ಟು ಹೇಳಿ ಇನ್ನೇನು ಮಾಡ್ತಾರೆ ಗೊತ್ತವರು, ಅಶಾಸ್ತ್ರ ವಿಹಿತಂ ಘೋರಂ ತಪ್ಪ್ಯಂತೆ ಏ ತಪೋಜನಾಹ. ಭಗವಂತ ಮುಂದುವರಿಸ್ತಾನೆ, ದಂಭಾಹಂಕಾರ ಸಂಯುಕ್ತಾಹ ಕಾಮರಾಗ ಬಲಾನ್ವಿತಾಹ ಕಲಿಸೆಯಂತಹ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಮಾಂಚೈವ ಅಂತಃಶರೀರಸ್ಥಂ ತಾನ್ವಿದ್ಧಿ ಆಸುರ ನಿಶ್ಚಯಾನ್. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಮತ್ತೆ. ಈ ತಾಮಸರು ಎಷ್ಟು ಭಯಂಕರ ವ್ಯಕ್ತಿಗಳು ಅಂದ್ರೆ, ಅಶಾಸ್ತ್ರ ವಿಹಿತಂ ಘೋರಂ ತಪ್ಪ್ಯಂತೆಯೇ ತಪೋ ಜನಾಹ. ಮೂರು ಜನ ತಪಸ್ ಬಿಡೋದೇ ಇಲ್ಲ, ಎಲ್ಲರೂ ಒಂದು ತಪಸ್ ಮಾಡೇ ಮಾಡ್ತಾರೆ. ಆದರೆ ಶಾಸ್ತ್ರವಿಹಿತವಾದ ತಪಸ್ಸನ್ನು ಮಾಡೋದು ಸಾತ್ವಿಕನಾದವನು. ತಾಮಸ ಏನ್ ಮಾಡ್ತಾನಂತೆ, ಅಶಾಸ್ತ್ರವಿಹಿತಂ ಶಾಸ್ತ್ರದಲ್ಲಿ ಹೇಳಿಯೇ ಇರೋದಿಲ್ಲ, ಅದನ್ನು ಹುಡುಕಿ ಹುಡುಕಿ ಮಾಡ್ತಾನೆ. ಇದು ಆಶ್ಚರ್ಯ. ಯಾವುದೋ ಒಂದು ಜಾಗಕ್ಕೆ ಹೋಗಿಬಿಡ್ತಾರೆ, ಯಾರ್ಯಾರು ಹೋಗಿರೋದಿಲ್ಲ. ಒಬ್ಬ ಹರಿದಾಸರು ಹೋಗಿರೋದಿಲ್ಲ, ಒಬ್ಬ ಜ್ಞಾನಿಗಳು ಹೋಗಿರು, ಯಾರು ಹೋಗಿರಲ್ಲ, ಹೋಗಿ ಬರ್ತಾರೆ. ಕೇಳಿಬಿಟ್ರೆ ಯಾಕಯ್ಯ ಹೋದಿ ಅಂತ ಕೇಳಿದ್ರೆ ಯಾಕೆ ಹೋಗಬಾರ್ದು ಅಂತ ಆ ಥರ ಶುರು ಮಾಡ್ತಾರೆ. ಹೋಗ್ಲಿ ಬಿಡಯ್ಯ, ಹೋಗೋ ಜಾಗ ಯಾಕೆ ಹೋಗೋದಿಲ್ಲ, ನನ್ನ ಮನಸ್ಸು ಒಪ್ಲಿಲ್ಲ. ನೋಡಿದ್ರೆ ಅವ್ನ ಮನಸ್ಸಿರೋದೇ ಆ ಥರ ಸ್ಟಡಿ ಆಗಿರೋದು. ಅಶಾಸ್ತ್ರ ವಿಹಿತಂ ಘೋರಂ ತಪ್ಪ್ಯಂತೆ ತಪೋ ಜನಾಹ. ಶಾಸ್ತ್ರ ವಿಹಿತವಲ್ಲ, ಶಾಸ್ತ್ರ ನಿಷಿದ್ಧ, ಮಾಡಲೇಬಾರದು ಅಂತ ಹೇಳಿರ್ತಾರೆ. ಅದನ್ನು ಹುಡುಕಿ ಮಾಡ್ತಾನೆ. ಎಂಥ ಆಶ್ಚರ್ಯ ಅದು. ತಪ್ಪ್ಯಂತೆಯೇ ತಪೋ ಜನಾಹ. ಆದ್ರೂ ಬರೀ ತಪಸ್ ಮಾಡ್ತಾರೆ ಅಂತ ತಿಳ್ಕೊಂಡೆ ಮೋಸ ಹೋಗಬಾರ್ದು ಮನುಷ್ಯ. ತಪಸ್ ಮಾಡೋದೇನು ದೊಡ್ಡದಲ್ಲ, ಆ ತಪಸ್ ಎಂಥದ್ದು ಅಂತ ಯೋಚನೆ ಮಾಡಬೇಕು ಫಸ್ಟ್. ವ್ರತ ಮಾಡ್ತಾನೆ ಅಂತ ಅಷ್ಟೇ ನಾವು ಇದು ಮಾಡ್ಕೋ ಕಾರಣ ಇಲ್ಲ. ಎಂಥ ವ್ರತ ಮಾಡ್ತಾನೆ ಯೋಚನೆ ಮಾಡಬೇಕು. ಆ ವ್ರತದ ಅನುಷ್ಠಾನದ ಬ್ಯಾಕ್ಗ್ರೌಂಡ್ ಏನೇ ಯೋಚನೆ, ಅದೆಲ್ಲ ಮುಂದೆ ಇದೇ ಇದೇ ಅಧ್ಯಾಯದಲ್ಲೇ ಬರುತ್ತೆ. ವ್ರತ 3 ವಿಧ, ತಪಸ್ಸು 3 ವಿಧ ಅಂತ ಭಗವಂತ ತಾನೇ ಹೇಳುತ್ತಾರೆ. ಅದಕ್ಕೆ ಅಶಾಸ್ತ್ರ ವಿಹಿತಂ ಘೋರಂ, ಘೋರ ನೋಡ್ಲಿಕ್ಕೆ ಅಸಹ್ಯ, ನೋಡ್ಲಿಕ್ಕೆ ಭಯಾನಕವಾದದ್ದು. ಅದನ್ನು ಕೆಲವರು ಇರ್ತಾರೆ, ಬೀದಿ ಮೇಲೆ ಬರ್ತಿರ್ತಾರೆ ನೋಡಿ, ಮೈಲ ಹೊಡ್ಕೊತಿರ್ತಾರೆ, ರಕ್ತಬರ ಹೊಡ್ಕೊತಿರ್ತಾರೆ, ನೋಡೋರಿಗೆ ಅಸಹ್ಯ ಬರುತ್ತೆ. ಅದೇ ದೊಡ್ಡ ಅದೇ ಕಷ್ಟ, ಕೂಲಿ ಮಾಡೋದನ್ನ ಮಾಡೋದಿಲ್ಲ ನೀವು ಮಧ್ಯ, ಅವನು ಕೂಲಿ ಮಾಡೋದು ಮಾಡೋದು, ಬಯಲು ರಕ್ತ ಬಳಸ್ಕೊಂಡ್ರೆ ಭಾರಿ ಖುಷಿ ಅವನು. ಎಂತ ಆಶ್ಚರ್ಯ, ಸರಿಯಾಗಿ ಬದುಕಲಿಕ್ಕೆ ದಾರಿ ಇದೆ, ಅದು ಬಿಟ್ಟು ಬಿಟ್ಟು ಯಾಕೆ ಹಿಂಸೆ ಮಾಡ್ಕೋಬೇಕು? ಅದು ತಿಳುವೆ ಅವನಿಗೆ ಮಟ್ಟನೇ ಅಷ್ಟು. ಅಶಾಸ್ತ್ರ ವಿಹಿತಂ ಘೋರಂ, ಘೋರಂ ಅಂದ್ರೆ ಭಯಾನಕವಾದದ್ದು. ಶಾಸ್ತ್ರ ವಿಹಿತವಾದ ಯಾವುದಾಗಿರೋದಿಲ್ಲ, ಅದು ವಿಕಾರವಾಗಿ ಇದ್ದೇ ಇರುತ್ತೆ ಎಂಬುದು ಇನ್ನೊಂದು ಆಶ್ಚರ್ಯ. ಅದು ಘೋರವಾಗಿರಲೇಬೇಕು, ಅದು ಭಯಾನಕವಾಗಿರಬೇಕೆ ಹೊರತು ಸಾಮಾನ್ಯ ತಪಸ್ಸನ್ನು ಮಾಡೋದಿಲ್ಲ ಅವನು. ಘೋರಂ ತಪ್ಪ್ಯಂತೆಯೇ ತಪಃ ಜನಾಹ, ಅಂತ ಜನಗಳೆಲ್ಲ, ತುಂಬಾ ಜನಗಳು ಇಂಥ ತಪ್ಪು ತಪಸ್ಸನ್ನು ಮಾಡ್ತಾರೆ. ದಂಭಾಹಂಕಾರ ಸಂಯುಕ್ತಾಹ, ಆ ತಪಸ್ಸು ಮಾಡಬೇಕಾದ್ರೂ ಕೂಡ ಅವರಿಗೆ ಭಕ್ತಿ ವಿಶ್ವಾಸ ಶ್ರದ್ಧೆ ಇರೋದಿಲ್ಲ. ದಂಭ ಸಂಯುಕ್ತಾಹ, ಅಹಂಕಾರ ಸಂಯುಕ್ತಾಹ, ನಾನೂ ವ್ರತ ಮಾಡ್ತೇನೆ, ನಾನೇನು ಕಡಿಮೆ ಅಲ್ಲ ಅಂತ ತೋರಿಸ್ಕೋಬೇಕಾಗಿದೆ, ನಾನೇನು ಕಡಿಮೆ ಅಲ್ಲ ಅಂತ ತೋರಿಸ್ಕೊಳ್ತಕ್ಕಂಥ ಹಠ. ಅಹಂಕಾರ ಸಂಯುಕ್ತ, ನಾನೂ ಮಾಡಿಬಿಡ್ತೇನೆ, ನನ್ನ ಕೈಲಿ ಏನಾಗೋದಿಲ್ಲ ನೋಡಿದ್ರ ಅಂತ ತೋರಿಸಕ್ಕಂಥ ಪ್ರಯತ್ನ ಪಡ್ತಾನೆ. ದಂಭ, ದಂಭ ಅಂದ್ರೆ ಹಿಂದೆ ಹೇಳಿದೆ, ಜ್ಞಾತ್ವಾಪಿ ಸ್ವಾತ್ಮನಃ ಅಲ್ಪತ್ವಂ ಮಹತ್ವ ಪ್ರದರ್ಶನಂ ದಂಭ. ತಾನು ಅಷ್ಟು ಯೋಗ್ಯತೆ ಇಲ್ಲ ಅಂತ ಗೊತ್ತಿದ್ರು ಕೂಡ ಯೋಗ್ಯತೆ ಇದ್ದ ಪ್ರಿಟೆಂಡ್ ಮಾಡ್ತಾನಲ್ಲ, ಅದಕ್ಕೆ ದಂಭ ಅಂತ ಕರೀತಾರೆ. ಆ ಹಿನ್ನೆಲೆಯಲ್ಲಿ ದಂಭ ಅಹಂಕಾರ ಸಂಯುಕ್ತಾಹ, ಬರೀ ಯುಕ್ತ ಅಲ್ಲ ಸಂಯುಕ್ತಾಹ, ಒಳ್ಳೆ ಜೋರ ಹಠ ಸಾಧಿಸ್ತಕ್ಕಂಥ ಸ್ವಭಾವ. ಅಷ್ಟೇ ಅಲ್ಲ, ಕಾಮರಾಗ ಬಲಾನ್ವಿತಾಹ, ಕಾಮ ರಾಗ ಬಲಾನ್ವಿತಾಹ, ಕಾಮ ಆಸೆ, ಆ ಅದರ ಮಿಂದಾಗಿ ಬರತಕ್ಕಂಥ ಅಪೇಕ್ಷೆನೇ ರಾಗ, ಅದೇ ಅವರಿಗೆ ಬಲ ಬೇಕು, ಅದಕ್ಕೋಸ್ಕರ ಏನಾದರೂ ಸರಿ ಮಾಡಲೇಬೇಕು ಅಂತಕ್ಕಂಥ ಹಠ. ಅದು ಸಾತ್ವಿಕ ದೊಡ್ಡ ದೊಡ್ಡ ಪೀತರಾಗ್ತಾರೆ ಅಲ್ಲ, ತಮ್ಮ ಬಯಕೆ ಏನಾದ್ರು ಮಾಡಿ ತಿರ್ಸ್ಕೊಂಡು ಬಿಡ್ತಕ್ಕಂಥ ಛಲದಿಂದ, ಆ ಕಾಮರಾಗ ಬಲದಿಂದ ಕೂಡಿ ಅಂತ ಕೆಲಸವನ್ನು ಮಾಡುತ್ತಾನೆ. ಇದು ಅವನ ವಿಚಿತ್ರವಾದ ಸ್ವಭಾವ. ಹುಡುಗರು ಕಾಪಿ ಹೊಡಿತಿರ್ತಾರೆ, ಉತ್ತ ಅಕಸ್ಮಾತ್ ವಾರ್ನ್ ಮಾಡಿ ಬನ್ನಿ, ಈ ಕಡೆ ಬಂದಷ್ಟು ಮಾತು ಹೊಡೆಯಲು ಶುರು ಮಾಡುತ್ತಾನೆ. ಹಾಗೆ ತಮಾಷೆ ನೋಡಿರ್ತಾರೆ, ಇದು ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಆ ಕೆಲಸ ಮಾಡ್ತಾನೆ. ನೆಕ್ಸ್ಟ್ ಡೇ ಮತ್ತೆ ಹೊಡಿತಾನೆ, ಅದಕ್ಕೆ ಅಂದ್ರೆ ಅವನು ಬಿಟ್ಟು ಹೊಡಿರ್ಲಕ್ಕಾಗೋದಿಲ್ಲ ಅವನ ಕೈ, ಅವನ ಸ್ವಭಾವವೇ ಅಂಥದ್ದು. ಎದುರಿಗೆ ಕೊಟ್ಟು ಬರೀ ಅಂದ್ರೂ ಬರೀದೇ ಇರತಕ್ಕಂಥ ಜನ ಇಲ್ಲಿ, ಎದುರು ನೋಡಿ ನೋಡ್ತಿದ್ರು ಕೂಡ ಅವಾಯ್ಡ್ ಮಾಡ್ತಿ, ಆ ಕಡೆ ತಿರುಗಿ ಸಾರ್ ಅಂತ ಬೇಸ್ಟ್ಗೆ ಡೈರೆಕ್ಟ್ ಮಾಡ್ತಾರೆ, ಆ ಕಡೆ ತಿರುಗಿ ಸಾರ್ ಇಕ್ಕಡೆ ತಿರುಗಬೇಡಿ, ನೀವು ಯಾಕೆ ನೋಡ್ತೀರಿ, ಇಂಥ ಮಹಾಮೂರ್ಖರಿರ್ತಾರೆ. ಇದೆಲ್ಲ ಅವರ ಸ್ವಭಾವ. ಕಾಮರಾಗ ಬಲಾನ್ವಿತಾಹ, ತಾವು ಹಿಡಿದ ಕೆಟ್ಟದ್ದನ್ನು ಸಾಧಿಸಲೇಬೇಕು ಅಂತಕ್ಕಂಥ ಬಲದಿಂದ ತೋರಿಸ್ತಾರೆ. ಈ ನೆನಪಿಟ್ಟುಕೊಂಡು ನಾವು ಹಿಂದಕ್ಕೆ ಹೋಗ್ಬೇಕು, ಏಳನೇ ಅಧ್ಯಾಯಕ್ಕೆ ಹೋಗಬೇಕು. ಎಂಟನೇ ಅಧ್ಯಾಯ ಏಳು ಒಂಬತ್ತರಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ಅರ್ಜುನ, ನಾನು ಎಲ್ಲಿದರೂ ಸನ್ನಿಧಾನ ಇಟ್ಟಿರ್ತೇನೆ ಗೊತ್ತಾ, ಸಾತ್ವಿಕ ಸ್ಥಳಗಳಿಂದ ಸನ್ನಿಧಾನ ಇರುತ್ತೆ ಹೊರತು ಕೆಟ್ಟ ಸ್ಥಳಗಳಲ್ಲಿ ಇರೋದಿಲ್ಲ. ಬಲಂ ಬಲವತಾಂಚಾಹಂ ಕಾಮರಾಗ ವಿವರ್ಜಿತಂ ಅಂತ ಪದ ಉಪಯೋಗಿಸ್ತಾನೆ ಇಲ್ಲಿ. ಕಾಮರಾಗ ಬಲಾನ್ವಿತಾಹ ಇಲ್ಲಿ ಹೇಳ್ತಾನೆ. ಕಾಮರಾಗದ ಬಲ ಎಲ್ಲಿರುತ್ತಲ್ಲ, ಆ ಬಲದಲ್ಲಿ ನಿಜವಾಗಲೂ ಭಗವಂತನ ಸನ್ನಿಧಾನ ಇರೋದಿಲ್ಲ, ಅದು ಆಸುರಿ ಸಂಪತ್ತು. ಆದರೆ ಎಲ್ಲಿ ಕಾಮ ಇಲ್ಲ, ಕೇವಲ ಶ್ರದ್ಧೆ ಇರುತ್ತೆ, ಸಾತ್ವಿಕ ಮನೋಭಾವ ಇರುತ್ತೆ, ಅಂಥ ಬಲದಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ. ಬರೀ ಬಲದಲ್ಲಿ ಭಗವಂತನ ಸನ್ನಿಧಾನ ಇರೋದಿಲ್ಲ, ಸಾತ್ವಿಕ ಬಲವಾಗಿದ್ರೆ ಭಗವಂತನ ಸನ್ನಿಧಾನ. ಈ ಕಾಮರಾಗದಿಂದ ಕೂಡಿದ ಬಲ ಅಂತ ಹೇಳಿದರೆ ಅದು ರಾಜ ತಾಮಸವಾಗಿರ್ತಕ್ಕಂಥ ಬೇರೆ ಅಲ್ಲ, ಹಠಮಾರಿತನದ ಒಂದು ವಿಚಿತ್ರವ ವಿಕೃತ ರೂಪ ಅದು. ಬಂದು ಎಷ್ಟೋ ಜನ ವಯಸ್ಸಾದವರನ್ನು ನೋಡಿಬೇಕಾದ್ರೆ ಹಠಮಾರಿಗಳಿರ್ತಾರೆ, ವಯಸ್ಸಾದಷ್ಟು ಒಳ್ಳೆಯವರಾಗ್ತಾರೆ ತಿಳ್ಕೊಂಡ್ರೆ ಭಾರಿ ತಪ್ಪು, ಅಲ್ಲಿ ವಯಸ್ಸಾದರೆಲ್ಲ ಭಾರಿ ಒಳ್ಳೆಯವರಾಗಿರ್ಬೇಕಾಗಿತ್ತು, ಹಾಗೇನೇ ಇರೋದಿಲ್ಲ. ಎಷ್ಟೋ ಜನ ಭಾರಿ ಹಠಮಾರಿಗಳಾಗಿರ್ತಾರೆ, ಆ ಕಾಲದಲ್ಲಿ ಊಟ ಮಾಡೋದಿಲ್ಲ, ಮೊದಲೇ ಹೀಗಿರ್ತಾರೆ, ಮೊದಲೇ ನೂರಾರು ರೋಗ ಇರುತ್ತೆ, ಆದರೂ ಇರ್ತಾ ಇರ್ತಾರೆ. ಏನು ಬಲ ಅವರಿಗೆ? ಈ ಕಾಮರಾಗನೇ ಬಲ, ನನ್ನ ಶಕ್ತಿ ತೋರಿಸೇ ಬಿಡ್ತೇನೆ ಅಂತಕ್ಕಂಥ ಒಂದು ಛಲ. ಅದರಲ್ಲಿ ಏನಾಗುತ್ತೆ ಅಂತ ಯೋಚನೆ ಕೂಡ ಮಾಡೋದಿಲ್ಲ. ಅದು ವಿಚಿತ್ರವಾದಂಥ ಒಂದು ದುರಂತದ ಪ್ರವೃತ್ತಿ. ಇದರ ಮೇಲೆ ಇದರಿಂದ ಪ್ರೇರಿತರಾಗಿ ಅವಂತ ಹಠಕ್ಕೆ ಬಿಡುತ್ತಾರೆ. ಅಷ್ಟೇ ಅಲ್ಲ, ದಂಭಾಹಂಕಾರ ಸಂಯುಕ್ತಾಹ ಕಾಮರಾಗ ಬಲಾನ್ವಿತಾಹ ಕರೆಸೆಯಂತಹ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ, ಅವರು ಸಮಾಜವನ್ನು ಪೀಡಿಸ್ತಾರೆ. ಅಷ್ಟೇ ಅಲ್ಲ, ತಮ್ಮ ದೇಹದೊಳಗಿನ ದೇವತೆಗಳನ್ನೂ ಪೀಡಿಸ್ತಾರೆ ಅಂತ ಹೇಳ್ತಾರೆ. ಶರೀರಸ್ಥಂ ಭೂತಗ್ರಾಮಂ ಕರೆಸೆಯಂತಹ, ಶರೀರದೊಳಗಿರ್ತಕ್ಕಂಥ ದೇವತೆಗಳನ್ನ ಪೀಡಿಸ್ತಾರೆ. ನಮಗಿದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಇತ್ತು. ಶರೀರನ ಪೀಡಿಸ್ತಾರೆ ಅಂದ್ರೆ ಅರ್ಥ ಆಗುತ್ತೆ, ಶರೀರದೊಳಗಿನ ದೇವತೆಗಳನ್ನ ಪೀಡಿಸ್ತಾರೆ ಅಂದ್ರೆ ಹೇಗೆ ಅರ್ಥ ಅಂತ ಕೇಳಿದ್ರೆ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ತುಂಬಾ ಜನಗಳು ತಮ್ಮ ಶರೀರ ವಿನಾಕಾರಣ ದಂಡಿಸುವ ಸ್ವಭಾವ ಉಂಟು, ವಿನಾಕಾರಣವಾಗಿ ಇಲ್ಲದ ಒಂದು ಆಪತ್ತಿ ಗುರಿ ಆಗ್ತಾರೆ. ಏನೋ ಒಂಥರ ನಾಲ್ಕೈದು ಗಂಟೆ ಸಾಯಂಕಾಲ ಆಗಿರುತ್ತೆ, ಏನು ಕೆಲಸಗಳು ಏನಿರೋದಿಲ್ಲ, ಊಟ ಮಾಡಿದ್ರೆ ಸುಮ್ಮನೆ ಕೂತಿರ್ತಾನೆ ಪೆಚ್ಚು ಮುಖ ಹಾಕೊಂಡು, ಯಾಕೆ ಅಂತ ಕೇಳಿದರೆ ಉತ್ತರನೂ ಕೊಡೋದು, ಸುಮ್ಮನೆ ಪೆಚ್ಚಾಗಿರೋದೇ ಕೆಲಸ. ನೋಡಿದ್ರೆ ಏನೋ ಒಂದು ಮಾಡ್ತಾನೆ ಅಂತ ಅನಿಸ್ಬೇಕು ಅವನಿಗೆ. ನೋಡಿದ್ರೆ ಏನಂತ, ನನ್ನ ಇಷ್ಟ ರೀ, ಕೊನೆ ಇನ್ನೊಬ್ಬ ನನ್ನ ಇಷ್ಟ ಬೇಕಾದ್ ಮಾಡ್ತೇನೆ ಅಂತ ಹೇಳ್ತಾನೆ. ಇವರಿಗೆಲ್ಲ ಶಾಸ್ತ್ರ ಉತ್ತರ ಕೊಡ್ತದೆ, ತಪ್ಪು ಮಾಡ್ತಾ ಇದ್ದೀನಿ ನೀನೀಗ, ನಾವು ಉಪವಾಸ ಇರೋ ಹಕ್ಕು ನಮಗಿಲ್ಲ ಅಂತ ಹೇಳಿದ್ದಾರೆ. ಏಕಾದಶಿ ನಮಗೆ ತಿಂಬೋ ಹಕ್ಕು ಹೇಗಿಲ್ಲವೋ ಬೇರೆ ದಿವಸ ತಿಂದೇ ಇರೋ ಹಕ್ಕು ನಮಗಿಲ್ಲ. ಇದು ಭಾರಿ ಇಂಪಾರ್ಟೆಂಟ್ ಇದು, ಇದು ಸ್ವಲ್ಪ ಗಮನಿಸಬೇಕು. ನಾವಾಗ ಸುಮ್ಸುಮ್ನೆ ಉಪವಾಸ ಮಾಡಕ್ಕೆ ಬರೋದಿಲ್ಲ. ಉದಾಹರಣೆ ದ್ವಾದಶಿ ಏಕಾದಶಿ ಏನು ತಿನ್ನಲೇಬಾರದು, ದ್ವಾದಶಿ ಸಕಾಲಕ್ಕೆ ತಿನ್ನಲೇಬೇಕು. ಮತ್ತೆ ಅದೊಂದು ಆಶ್ಚರ್ಯ, ಬರೀ ತಿನ್ನಬಹುದು ಅಲ್ಲ, ಅಲ್ಲಿ ಪಾಲನೆ ಮಾಡದೆ ಹೋದರೆ ದ್ವಾದಶ ದ್ವಾದಶಿ ಇರ್ಹಂತೆ ದ್ವಾದಶಿ ಜಾತಿ ಲಂಘಿತ ಅಂದ್ರೆ ಹನ್ನೆರಡು ಏಕಾದಶಿ ಉಪವಾಸ ಮಾಡಿದ ಪುಣ್ಯ ಹೋಗಿಬಿಡುತ್ತೆ ಸಕಾಲಕ್ಕೆ ತಿಂದೆ ಹೋದ್ರೆ. ನೋಡಿ, ತಿನ್ನೋದು ಇಲ್ಲಿ ತಪ್ಪು, ತಿಂದೆ ಇರೋದು ಅಲ್ಲಿ ತಪ್ಪು. ಅದ್ಯಾತಕ್ಕೆ ಅಂದ್ರೆ ಬರೀ ತಿನ್ನೋದು ನಮ್ಮ ದೇಹಕ್ಕೆ ಅಲ್ಲ, ದೇಹದಲ್ಲಿ ದೇವತೆಗಳೆಲ್ಲ ಇರ್ತಾರೆ. ಯೋಚನೆ ಮಾಡಬೇಕಿಲ್ಲ, ದೇವತೆಗಳಲ್ಲಿ ದೇಹದಲ್ಲಿ ದೇವತೆಗಳಿರೋದ್ರಿಂದ ಆ ದೇವತೆಗಳು ಉಪವಾಸ ಹಾಕಿದ ಪಾಪ ನಮಗೆ ಬರುತ್ತೆ ಅಂತ ಅರ್ಥ. ಈ ಕಂಟ್ರಾಕ್ಟರ್ ಮನೆ ಕಟ್ಟಿಸ್ತಿರ್ತಾನೆ, ಅವನು ಬರ್ತಾನೆ, ಸರ್ ನಾಳೆ ದುಡ್ಡು ಬೇಕು ಅಂತ ಕೇಳ್ತಾನೆ. ಇಲ್ಲ, ಕೊಡ್ಲಿಕ್ಕಾಗೋದಿಲ್ಲ ಅಂದ್ರೆ ನಾನು ವರ್ಕರ್ಸ್ ಬಟವಾಡಿ ಮಾಡ್ಬೇಕಲ್ಲ, ನಾಳೆ ಹೇಗೆ ಮಾಡ್ಲಿ ಅಂತ ಕೇಳ್ತಾನೆ. ನಾವು ಕೊಡೋ ದುಡ್ಡು ಅವನಿಗೆ, ಆ ದುಡ್ಡಿನ ಅಷ್ಟೇ ಬದುಕ್ತಾರೆ. ಮತ್ತೆ ಇವನೇ ನಾವು ಕೊಡದೆ ಹೋಗ್ಬಿಟ್ರೆ ಅಷ್ಟೇನೂ ದುಡ್ಡಿಲ್ಲ. ಆಮೇಲೆ ಕೂಲಿಯವರು ಯಾವುದೊಂದೇ ಆಸ್ತಿ, ಬೇರೆ ಆಧಾರ ಇಲ್ಲ ಅವರಿಗೆ, ಅವ್ರು ತಿನ್ನಕ್ಕೂ ಆಗೋದು. ಏನ್ ಮಾಡ್ಬೇಕಾಗಿದ್ರೆ ಕೊಡೋದು ಇವನೊಬ್ಬನಿಗೆ, ಆ ದುಡ್ಡು ಅಷ್ಟು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಅದೇ ರೀತಿಯಲ್ಲಿ ನಾವು ತಿಂದ ಆಹಾರ ಬರೀ ನಮಗೋಗುತ್ತೆ ಅಂತ ತಿಳ್ಕೊಳ್ಬೇಡಿ ಅಂತ ಹೇಳ್ತಾರೆ. ದೇವತೆಗಳು ಒಳಗಿದ್ದಾರಲ್ಲ, ಆ ದೇವತೆಗಳಿಗೆಲ್ಲ ಮುಟ್ಟತ್ತದು. ಬಂದು ಸ್ವಲ್ಪ ಯೋಚನೆ ಮಾಡಿದರೆ ಸಕಾಲಕ್ಕೆ ನಾವು ತಿಂದ್ರೆ ಆಯಾ ದೇವತೆಗಳಿಗೆ ಅದು ಮುಟ್ಟೋದ್ರಿಂದ ಅವ್ರ ಅನುಗ್ರಹ ಮಾಡ್ತಾರೆ. ಆಗ ದೇಹ ಪುಷ್ಟಿಯಾಗತ್ತೆ, ಮನಸ್ಸಿಗೆ ಹಿತವಾಗತ್ತೆ, ಅವನ ಭವಿಷ್ಯವನ್ನು ಅವರು ರೂಪಿಸ್ತಾರೆ. ಯಾರು ವಿನಾಕಾರಣವಾಗಿ ದೇಹವನ್ನು ಬಳಲಿಸ್ತಾರೆ ಅವರಿಗೆ ದೇವತೆಗಳು ಶಾಪ ಕೊಡ್ತಾರೆ. ಆದ್ದರಿಂದ ಚಿತ್ರ ವಿಚಿತ್ರವಾದ ರೋಗಗಳಿಗೆ ಬಲಿಯಾಗ್ತಾನೆ ಅಂತ ಹೇಳ್ತಾರೆ. ಆಯುಷ್ಯ ಕಳ್ಕೊಡ್ತಾನೆ, ರೋಗಕ್ಕೆ ಬಲಿಯಾಗ್ತಾನೆ, ಅದಕ್ಕೆ ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ. ನಮಗೆ ಇದೊಂದು ಆಶ್ಚರ್ಯ, ಒಂದು ಗೊತ್ತಾಗಿತ್ತು ನಮಗೆ, ಇವ್ರು ತಿನ್ನಬೇಡಿ ತಿನ್ನಬೇಡಿ ಅಂತ ಹೇಳ್ತಾರೆ ಅಂತ ಸಾಕಷ್ಟು ಸಿಟ್ಟು ಬಂದಿರುತ್ತೆ ಶಾಸ್ತ್ರದ ಮೇಲೆ ಜನಗಳಿಗೆ. ಈ ಶಾಸ್ತ್ರ ಒಂದು ಖುಷಿ ಆಗುತ್ತೆ, ತಿನ್ನಲೇಬೇಕು ಅಂತ ಹೇಳ್ತಾರೆ, ಅದು ಭಾರಿ ಖುಷಿ. ತಿನ್ನಲೇಬೇಕು ಅಂತ ಹೇಳ್ತಾರೆ, ಆದರೆ ಏನ್ ತಿನ್ಬೇಕು ಅಂತ ಮುಂದೆ ಹೇಳ್ತಾರೆ, ಆ ವಿಚಾರ ಬೇರೆ. ಅದು ತಿಂದೆ ಇರ್ಲಕ್ ಸಾಧ್ಯ ಇಲ್ಲ. ಆ ಕಾಲಕ್ಕೆ ತಗೊಳ್ಬೇಕಾದ ಆಹಾರ ತಗೊಳ್ಳತಕ್ಕಂಥದ್ದು ಕಡ್ಡಾಯ. ಅದು ಈ ದೇಹ ನಮ್ಮದಲ್ಲ, ದೇಹ ನಮ್ಮದಲ್ಲ, ದೇವರು ಕೊಟ್ಟಿದ್ದಿದ್ದು. ಒಂದು ಸಾಧನ ಸೇರಿದವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ವೇದವಾದೋತಿತ ಜಗನ್ನಾಥ ವಿಠಲನ ಪಾದ ಭಜನೆಯನಿತ್ತು ಮೋದ ಕೊಡು ಸತತ ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ನಮ್ಮ ದೇಹವನ್ನು ಮೇಂಟೈನ್ ಮಾಡಬೇಕು. ಬಾಡಿಗೆ ಮನೆಯಲ್ಲಿ ಇದ್ದಾಗಿದ್ದೇವೆ ಅಷ್ಟೇನೆ, ಬಾಡಿಗೆ ಮನೆ ಅಂತೇಳಿ ಬಾಗಿಲು ಕಿತ್ಕೊಂಡು ಹೋಗೋದು, ಗ್ಲಾಸ್ ಹೊಡೆಯೋದು ಮಾಡಕ್ ಬರೋದಿಲ್ಲ, ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡ್ತಿರ್ಬೇಕು ಅದನ್ನ. ಆದ್ರಿಂದ ದೇವರು ಕೊಟ್ಟ ದೇಹವಾದ್ರಿಂದ ಏನು ಎಂದು ಮಾಡಬಾರದು, ಅದು ಮಾಡಾಗಿಲ್ಲ. ಎಂದು ಮಾಡಬೇಕು ಅದನ್ನು ಮಾಡಲೇಬೇಕಾದ ವಿಧಿ ನಮಗಿದೆ. ಇಲ್ದ್ರೆ ಕರ್ಷಯಂತಹ ಶರೀರಸ್ಥಂ, ಶರೀರದೊಳಗಿನ ಭೂತಗ್ರಾಮಂ. ಭೂತಗ್ರಾಮ ಅಂಬುದಕ್ಕೆ ಅನೇಕ ಅರ್ಥಗಳು. ಭೂತ ಅಂದ್ರೆ ಪ್ರಾಣಿಗಳು ಅಂತ ಅರ್ಥ, ಚೇತನಗಳು ಅಂತ ಅರ್ಥ. ಬಹಳ ಮುಖ್ಯವಾಗಿ ಆಚಾರ್ಯ ಬರೀತಾರೆ ಲಕ್ಷ್ಮ್ಯಾದಿ ದೇವತೆಗಳು ಅಂತ ಆಚಾರ್ಯ ಅರ್ಥ ಬರೀತಾರೆ. ಮಹಾಲಕ್ಷ್ಮಿ ಮೊದಲಾದ ದೇವತೆಗಳು ನಮ್ಮ ದೇಹದಲ್ಲಿದ್ದಾರೆ. ಅಂತ ದೇವತೆಗಳನ್ನ ಬಳಸಿರ್ಬಿಟ್ರೆ ಆ ದೇವತೆಗಳು ಕೋಪಗೊಂಡ್ರು ಅಂದ್ರೆ ನಮಗೆ ಐಶ್ವರ್ಯ ಇಲ್ಲ, ಆರೋಗ್ಯ ಇಲ್ಲ, ಭವಿಷ್ಯನೇ ಇಲ್ಲ, ಸರ್ವನಾಶದ ಅಂಚಿಗೆ ಹೋಗ್ತೇವೆ. ಇದು ಮೊದಲನೇ, ದೇವತೆಗಳನ್ನು ನೋಯಿಸ್ತಾರೆ ಅಷ್ಟೇ ಅಲ್ಲ, ಮಾಂಚೈವ ಅಂತಃಶರೀರಸ್ಥಂ, ನನ್ನನ್ನೂ ನೋಯಿಸ್ತಾರೆ ಅಂತ ಭಗವಂತ ಹೇಳ್ತಾರೆ. ಪ್ರತಿಯೊಬ್ಬರ ದೇಹದೊಳಗೆ, ಪ್ರತಿಯೊಬ್ಬರ ದೇಹದೊಳಗೆ ನೋಡಿ, ಸರಿಯಾಗಿ ಆಹಾರ ತಗೊಳ್ಳೋದಿಲ್ಲ, ಕಣ್ಣು ಹೋಗ್ಬಿಡುತ್ತೆ, ಎಷ್ಟೋ ಸಲ ವಿಟಮಿನ್ಸ್ ಇಲ್ಲ ಅದರೊಳಗೆ. ಎಷ್ಟೋ ಜನ ಇವತ್ತು ಬಡವರ ಮಕ್ಕಳು ಇರ್ತಾರಲ್ಲ ಪಾಪ, ಅವ್ರು ತುಂಬಾ ದುರ್ಬಲವಾದ ದೇಹ ಇರುತ್ತೆ. ಯಾತಕ್ಕೆ ಅಂದ್ರೆ ವಿಟಮಿನ್ ಸಪ್ಲೈ ಇರೋದಿಲ್ಲ, ತೀರ ಸಾಮಾನ್ಯ ದರ್ಜೆ ಆಹಾರ ತಿಂತಾರೆ. ಕೆಲವೊಮ್ಮೆ ಸಕಾಲಕ್ಕಲ್ಲ, ತಿನ್ನಕ್ಕೆ ಬಯಕೆ ಇದೆ, ವಸ್ತು ಇಲ್ಲ. ಹೀಗಾಗಿ ದೇಹ ಪುಷ್ಟಿಯಿಂದ ಅನೇಕ ರೋಗಗಳಿಗೆ ಬಲಿಯಾಗಿ ಬಿಡ್ತಾರೆ ಅವರು. ಇನ್ನು ಅರ್ಥ ಮಾಡ್ಕೋಬೇಕು, ಆಹಾರದ ಅಭಾವದಿಂದ ರೋಗಕ್ಕೆ ಬಲಿಯಾಗ್ತಾರಲ್ಲ, ಅದೇ ರೀತಿಯಲ್ಲಿ ಒಳಗಿರೋ ಭಗವಂತನಿಗೆ ದ್ರೋಹ ಮಾಡಿದ ಪಾಪಿಗಳಾಗ್ತಾರೆ ಅಂತ ಹೇಳ್ತಾರೆ. ಮಾಂಚೈವ ಅಂತಃಶರೀರಸ್ಥಂ ಕರ್ಷಯಂತಹ, ಅವರ ಒಳಗಿರತಕ್ಕಂಥ ನನ್ನನ್ನು ಕೂಡ ಅವರು ನೋಯಿಸ್ತಾರೆ. ಇದು ನಮಗೆ ಒಂದು ಸ್ವಲ್ಪ ಸಮಸ್ಯೆ ಬಂತು. ದೇವತೆಗಳನ್ನು ನೋಯಿಸ್ತಾರೆ ಅಂದ್ರೆ ನಮಗೆ ಅರ್ಥ ಆಗೋದು ಕಷ್ಟ, ಇನ್ನು ದೇವರನ್ನೇ ನೋಯಿಸ್ತಾರೆ ಅಂದ್ರೆ ಏನರ್ಥ ಅಂತ ಪ್ರಶ್ನೆ ಬಂತು. ದೇವತೆಗಳನ್ನು ನೋಯಿಸ್ತಾರೆ ಅಂದ್ರೆ ಅವರ ವಿಧಿವಿಧಾನಗಳನ್ನು ಪಾಲಿಸದೆ ಹೋದಾಗ ಅವರಿಗೆ ಬೇಸರವಾಗುತ್ತೆ ಅಂತ ಅರ್ಥ. ಅವ್ರು ಮಾತು ಕೇಳಿ, ದೊಡ್ಡವನ ಮಾತು ಹೇಳಿದೆ ಅವನು ಕೇಳಲಿಲ್ಲ, ಅವನೇನು ಮಾಡ್ಲಿಕ್ಕಿಲ್ಲ, ಬೇಸರ ಪಟ್ಕೋತಾನಲ್ಲ ಅಷ್ಟೇ ಸಾಕು ಇವನು ಅಶ್ರೇಯಸ್ಸಿಗೆ. ಅದಕ್ಕಿಂತ ಏನಾಗಬೇಕಾದ ಕಾರಣ ಇಲ್ಲ, ಅವನು ಬಾಯಿ ಬಿಟ್ಟು ಬೈಬೇಕಾಗಿಲ್ಲ, ಮನಸ್ಸಲ್ಲಿ ನೊಂದ್ಕೊಂಡ್ರು ಸಾಕು, ಕತೆ ಮುಗಿದಂತೆ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅತ್ಯಂತ ಅಪಾಯಕರವಾದದ್ದು. ಆದ್ರಿಂದ ನಾವು ಯಾವ ಕಾಲಕ್ಕೂ ಕೂಡ ಸೋತ್ತಮರಿಗೆ ಬೇಸರ ಬರದಂತೆ ಬದುಕಬೇಕಾದ ನಮ್ಮ ಕರ್ತವ್ಯ. ಅದೇ ರೀತಿ ದೇವತೆಗಳು ನಮ್ಮ ಮೇಲೆ ಬೇಸರ ಮಾಡಿಕೊಂಡ್ರ ಗತಿ ಏನಾಗುತ್ತೆ ಯೋಚನೆ ಮಾಡಿ. ನಮಗೆ ಈ ಜನ್ಮ ಅಲ್ಲ, ಅನೇಕರಿರ್ತಾರೆ ದೇಹ ಹೋದ್ರೋಗಲು ಎಂಬ ಮಟ್ಟಕ್ಕೂ ಜನ ಹೋಗ್ತಾರೆ. ದೇಹ ಹೋದ್ರೆ ಹೋಯ್ತು ಬಿಡಿ, ತಪ್ಪು, ಬರೀ ದೇಹ ಹೋಗೋದಿಲ್ಲ. ಈ ದೇಹ ಏನು ಇಟ್ಕೊಂಡಿರುತ್ತೆ ನಾವೀಗ, ಇದರ ಲಾಸ್ಟ್ ಸ್ಟೇಜ್ ಇರುತ್ತಲ್ಲ, ಮುಂದೆ ಹುಟ್ಟುತ್ತಾನಲ್ಲ, ಸ್ಟಾರ್ಟಿಂಗ್ ಇಂಥದ್ದೇ ಶರೀರ ಬರೋದು, ಬೇರೆ ಬರೋದಿಲ್ಲ. ಈ ಮಧ್ಯೆ ಇವನೇನೋ ದೇಹ ಕೆಟ್ಟದಾಗಿ ಇಟ್ಕೊಂಡಿದ್ದ ಅಂದ್ರೆ ಮುಂದೆ ಹುಟ್ಟುತ್ತಾನೆ, ರೋಗಿಯಾಗಿ ಹುಟ್ಟುತ್ತಾನೆ ಯಥಾ ಪ್ರಕಾರ. ತುಂಬಾ ಅಂದ್ರೆ ಹುಡುತಲ್ಲೇ ಕರೋಡ ನೋಡಿರ್ತೇವೆ ನಾವೀಗ. ಎಲ್ಲಿಂದ ಬಂತದ್ದು? ಹಿಂದಿನ ಜನ್ಮದ ಹಾಗೆ ಕ್ಯಾರಿ ಓವರ್ ಸಿಸ್ಟಮ್ ಹಾಗೆ ಬಂದಿದೆ ಪಾಪ. ಯಾರು ಫೈನಲ್ ಇಯರ್ ಇರ್ತಾರೆ, ಫಸ್ಟ್ ಇಯರ್ ಹಾಗೆ ಇಸ್ಕೊ ಬಂದಿರ್ತಾರೆ ಪಾಪ. ಕೇಟಿ ಕೇಟಿ ಹಾಗೆ ಆ ತರ ಆಗಿರುತ್ತೆ ಅಷ್ಟೇ. ಹಿಂದಿನ ಜನ್ಮದ ಪಾಪ ಹಾಗೆ ಹೊತ್ಕೊಂಡು ಬಂದ್ರೆ ಹುಟ್ಟುತ್ತಾನೆ ಕುರುಡ್ರು. ಎಲ್ಲಿಂದ ಯಾಕಾದ್ರು ಹುಟ್ಟುತ್ತಾನೆ ಕಿವಿಡ್ರೆ ಯಾತಕ್ಕೆ? ಹುಟ್ಟುತ್ತಾನೆ ರೋಗಗಳು ಎಲ್ಲಿಂದ ಬಂತು? ಹಿಂದಿನ ಜನ್ಮದವರು ಕೊನೆಗೆ ಇಟ್ಕೊಂಡು ಸತ್ತಿರ್ತಾರಲ್ಲ, ಹುಟ್ಟಿರ್ಲಕ್ಕೆ ಬರೋದು. ದೇಹ ಕೊನೆವರೆಗೂ ಸರಿ ಇಟ್ಕೊಂಡು ಬದುಕಿರ್ತಾರಲ್ಲ, ಒಳ್ಳೆ ಹುಟ್ಟುತ್ತಾನೆ ಗಟ್ಟಿಮುಟ್ಟಾಗಿ ಬದುಕಿರ್ತಾರೆ. ಇದು ಯೋಚನೆ ಮಾಡಿದರೆ ನಮ್ಮ ದೇಹದ ಈ ಪರಿಕಲ್ಪನೆ ಜನ ಯೋಚನೆ ಮಾಡಿಲ್ಲ. ನಮ್ಮ ದೇಹ ಅಂತ ತಿಳ್ಕೊಂಡಿದ್ದೆ ಭಾರಿ ಭ್ರಮೆ ಮೊದಲು. ನಮ್ಮ ದೇಹ ಅಲ್ಲ, ದೇವರು ಕೊಟ್ಟ ದೇಹ. ನೆಕ್ಸ್ಟ್ ದೇಹ ಸುಮ್ಮನೆ ಕೊಡೋದಿಲ್ಲ ಪರಮಾತ್ಮ. ದೇಹನ ಹೇಗೆ ಮೇಂಟೈನ್ ಮಾಡಿದ್ದೀರಿ ನೋಡಿಕೊಂಡು, ದೇಹ ಸತ್ರೆ ಇದರ ಸೂಕ್ಷ್ಮಾಂಶ ಇರುತ್ತಲ್ಲ ಎಲ್ಲ ಜೊತೆಗೆ ಹೋಗುತ್ತೆ ಅಂತ ಹೇಳುತ್ತಾರೆ. ಇದನ್ನು ಯಾವ ಸೈನ್ಸು ಹೇಳಿಲ್ಲ, ಸೈನ್ಸ್ ಸ್ಟಾಪ್ ಆಗಿಬಿಡುತ್ತೆ. ಸೈನ್ಸ್ ಒಂದುವರೆಗೂ ನಮಗೆ ಗೊತ್ತಿಲ್ಲದ ಸೈನ್ಸ್ ಹೇಳುತ್ತೆ. ನಮಗೆ ಎಷ್ಟೋ ವಿಷಯ ಗೊತ್ತಿಲ್ಲ, ಅದನ್ನು ಸೈನ್ಸ್ ಹೇಳುತ್ತೆ. ಸೈನ್ಸ್ಗೂ ಗೊತ್ತಿಲ್ಲ, ಅದನ್ನು ಶಾಸ್ತ್ರ ಹೇಳುತ್ತೆ. ಅದರ ಮುಂದಿನ ಮಾತು ಶಾಸ್ತ್ರ ಹೇಳುತ್ತೆ. ಸೈನ್ಸ್ ಒಂದು ಹಂತದವರಿಗೆ ಹೇಳುತ್ತೆ ಅಷ್ಟೇನೆ. ಇವತ್ತು ಸೈನ್ಸ್ ಎಷ್ಟು ಶಕ್ತಿ ಇದೆ ಗೊತ್ತೇನು? ಮೊನ್ನೆ ಯಾವುದೋ ಪೇಪರ್ ನೋಡಿರಬೇಕು, ಸತ್ತ 5,000 ಆಗಿದೆ ಅಂತ. ಯಾವುದೋ ಸ್ಕೆಲೆಟನ್ ಸಿಕ್ಕಿದೆ ಅಸ್ಥಿ ಪಂಜರ, 5,000 ಆಗೋಗ್ಬಿಟ್ಟಿದೆ. ಪರೀಕ್ಷೆ ಮಾಡಿದ್ದಾರೆ, ಅದು ಕೊಲೆಯಾಗಿ ಸತ್ತಿದ್ದು ಅಂತ ಕಂಡು ಹಿಡಿದ್ರಂತೆ. 5,000 ಆದಮೇಲೆ ಲೆಕ್ಕ ಹಾಕಿ ನೋಡೋಣ ಅಂದ್ರೆ ಅವನ ದೇಹದಲ್ಲಿ 8 ಆದರೂ ಕೂಡ ಸಿಗುತ್ತೆ. ಅದು ಒಂದು ಎಷ್ಟೋ ಕೇಸುಗಳು ಎಷ್ಟೋ ವರ್ಷ ಆಗೋಗ್ಬಿಟ್ಟಿರುತ್ತೆ. ಯಾರೋ ಅಂತಾರೆ ಕೊಲೆಯಾಗಿ ಸತ್ತ ಅಂತ ಶುರು ಮಾಡಿಬಿಡ್ತಾರೆ. ಸರ್ಕಾರಕ್ಕೆ ಅಪೀಲ್ ಮಾಡಿದ್ರೆ ಅವನು ಯಥಾಪ್ರಕ್ಕೆ ಶುರು ಮಾಡ್ತಾರೆ, ತೆಗೀರಿ ಅಂತ ಹೇಳ್ತಾರೆ. ಸೈನ್ಸ್ ಎಷ್ಟು ಶಕ್ತಿ ಇದೆ ಅಂದ್ರೆ ಇವತ್ತಿನ ದಿವಸ ಅದು ಪರೀಕ್ಷೆ ಮಾಡಿದರೆ ಅವನು ಹೇಗೆ ಸತ್ತ ಅಂತ ಹೇಳೋ ಶಕ್ತಿ ಇದೆ ಅದಕ್ಕೆ. ನ್ಯಾಚುರಲ್ ಡೆತ್ತೋ ಕೊಲೆಯಾಗಿ ಸತ್ತನೋ, ಆ ಸತ್ತಿರ್ಲಿಕ್ಕೆ ಏನು ಕಾರಣ? ಗುಂಡಿನಿಂದ ಸತ್ತನೋ, ಚಾಕನಿಂದ ಸತ್ತನೋ, ವಿಷ ಪ್ರಯೋಗವಾಗಿ ಸತ್ತನೋ, ಅಥವಾ ಸತ್ತ ಮೇಲೆ ವಿಷ ಒಳಗೆ ಹಾಕಿದ್ರೆ ಇವರು ಕೆಲವು ಇರ್ತಾರಲ್ಲ, ಕೊಂದು ಬಿಡ್ತಾರೆ, ಆಮೇಲೆ ಕಾರ್ ಕೆಳಗೆ ಹಾಕ್ತಾರೆ. ಆಕ್ಸಿಡೆಂಟ್ ತಿಳ್ಕೊಂಡು ಸತ್ತ ಮೇಲೆ ಹೆಣ ಹಾಕಿರೋದು ಅವರು ಬಾರೇ ಅಲ್ಲ. ಬಟ್ ಇದನ್ನು ಜನಕ್ಕೆ ಮೋಸ ಮಾಡಬಹುದು, ಈ ವೈದ್ಯ ಶಾಸ್ತ್ರ ಮೋಸ ಮಾಡಕ್ಕೆ ಬರೋದಿಲ್ಲ. ಆ ಪರೀಕ್ಷೆ ಹೇಳ್ಬಿಡ್ತಾರೆ, ಸತ್ತು ಬಾಡಿ ಮೇಲೆ ಕಾರ್ ಹೋಗಿದೆ ಅಂತ ಹೇಳುತ್ತಾರೆ. ಇವನು ಅದಕ್ಕೇನೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಎಲ್ಲ ಗೊತ್ತಾಗಿ ಬಿಡುತ್ತವ್ರಿ. ಇಷ್ಟು ಶಕ್ತಿ ಸೈನ್ಸ್ಗೆ ಇದೆಯಲ್ಲ, ಶಾಸ್ತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಇವತ್ತು ಸಾಯ್ಬೇಕಾದ್ರೆ ಏನಿರ್ತಾನಲ್ಲ, ನಮ್ಮೆದರಿ ದೇಹ ಹೋಗಿಬಿಡುತ್ತೆ, ಸುಟ್ಟು ಬಿಡ್ತಾನೆ, ಇಲ್ಲ ಮುಂಚೆ ಮುಚ್ಚಿ ಹಾಕಿಬಿಡ್ತಾನೆ. ಅಲ್ಲಿ ಮುಗುದಿಲ್ಲ. ಆಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರೀತಾರೆ, ವೇದವ್ಯಾಸ ಬ್ರಹ್ಮಸೂತ್ರದಲ್ಲಿ ಹೇಳುತ್ತಾರೆ, ಇವರ ಭಾಗದಲ್ಲಿ ಏನೇನು ಸೂಕ್ಷ್ಮಾಂಶ ಇದೆ ಅದಿಷ್ಟು ಅವನು ಹಿಂದೆ ಹೋಗುತ್ತೆ ಅಂತ ಹೇಳುತ್ತಾರೆ. ಆ ಜೀವ ಹೋಗಿರ್ತಾನಲ್ಲೀಗ, ಪೂರ್ತಿ ದೇಹ ಬಿಟ್ಟು ಜೀವ ಹೋಗೋದಿಲ್ಲ. ಅವನಿಗೊಂದು ದೇಹ ಇದ್ದೇ ಇದೆ. ಈ ಮಧ್ಯೆ ಸ್ವರೂಪ ದೇಹದ ಮೇಲೆ ಅನಿರುದ್ಧ ದೇಹ ಇದೆ, ಅದ ಮೇಲೆ ಸ್ಥೂಲ ದೇಹ ಇದೆ. ಆ ದೇಹ ಸಮೇತ ಹೋಗಿರ್ತಾನೆ, ತುಂಬಾ ಸೂಕ್ಷ್ಮ, ಕಣ್ಣಿಗೆ ಕಾಣೋದಿಲ್ಲ. ಅದು ಎಲ್ಲ ಹಾಗೆ ಇಷ್ಟು ಬ್ಲಡ್ ತಗೋತಾರಲ್ಲ, ಇಷ್ಟೆಷ್ಟು ಎಷ್ಟು ವಿಷಯ ಗೊತ್ತಾಗುತ್ತೆ ಅವನಿಗೆ? ಇಷ್ಟು ಎಂಟೈರ್ ಬಾಡಿಯಲ್ಲಿ ಏನಿದೆ ಹೇಳ್ತಾನೆ, ನೋಡಿರೋದು ಇಷ್ಟು ಬ್ಲಡ್ ಅಷ್ಟೇ, ಎಂಟೈರ್ ಬಾಡಿ ರಕ್ತ ಹೇಗಿರುತ್ತೆ ಅಂತ ಹೇಳ್ತಾನೆ. ಈ ತರ ಶಾಸ್ತ್ರ ಹೇಳೋ ಹಾಗೆ ಸೂಕ್ಷ್ಮ ಭಾಗ ಅದಷ್ಟೇನೆ. ಅಷ್ಟು ಸೂಕ್ಷ್ಮ ಭಾಗ ಪ್ರತಿಯೊಬ್ಬ ಜೀವ ಸತ್ತಾಗ ಅವನ ಸೂಕ್ಷ್ಮ ದೇಹದೊಂದಿಗೆ ಹೋಗಿಬಿಡುತ್ತೆ. ಅಲ್ಲಿಂದ ಮತ್ತೆ ಏನ್ ಮಾಡ್ತಾರೆ, ಮುಂದೆನೆ ಬರೆದು ಕೊಡ್ತಾರಲ್ಲ, ಆ ದೇಹನ ಹಾಗೆ ಎಲ್ಲ ಶುರು ಮಾಡಿರ್ತಾರೆ. ಹಳೆ ರೆಕಾರ್ಡ್ ಎಲ್ಲ ಮತ್ತೆ ಫೈಲ್ ಓಪನ್ ಮಾಡದೆ ಮಾಡಿ ಸೇರಿಸಿಬಿಡ್ತಾನೆ, ಯಥಾ ಪ್ರಕಾರ ಅನುಭವಿಸ್ತಾನೆ ಅವನು. ಈಗ ನಮಗೆ ಅರ್ಥ ಆಗುತ್ತೆ ಎಷ್ಟು ಇವನು ಮಾಡಿದ ಪಾಪ ಹೇಗೆ ಜನ್ಮಾಂತರಕ್ಕೆ ಹೇಗೆ ಹೋಗುತ್ತೆ ಅಂತ ಹೇಳೋದು ಸಾಕ್ಷಿ. ಮಾಂಚೈವ ಅಂತಃಶರೀರಸ್ಥಂ ಕರಿಸೆಯಂತಹ ಪರಸ್ಪರಂ. ಇಲ್ಲಿ ಆಚಾರ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ದೇವರನ್ನು ನೋಯಿಸೋದು ಅಂದ್ರೆ ಏನು? ಅದಕ್ಕೆ ಹೇಳ್ತಾರೆ, ಅಲ್ಪತ್ವ ಜ್ಞಾನಮೇವ ಕರ್ಶನಂ. ದೇವರನ್ನ ನಮ್ಮ ಕಡಿಮೆ ಅಂತ ತಿಳ್ಕೊಳ್ತೇವೆ, ದೇವರನ್ನು ಹೇಳದಂತೆ ನಡ್ಕೊಡೋದಿಲ್ಲ ಅಂದ್ರೆ ಅವನಿಗೆ ಬೇಜಾರು ಮಾಡೋದು ಅಂದ್ರೆ ಅದೇ ಅಂತ ಅರ್ಥ. ದೇವರನ್ನ ನೋಯಿಸೋದು, ದೇವರಿಗೆ ನೋವು ಅಂದ್ರೆ ಬೇರೆ ನೋವಿಲ್ಲ, ಮಾತು ಕೇಳದೇ ಇರದೆ ನೋವು ಅದು. ಒಂದು ಭಗವಂತ ಹೇಳಿದ್ರಲ್ಲ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಆಕಾರ್ಯ ವ್ಯವಸ್ಥಿತವು. ಶಾಸ್ತ್ರವೇ ಆಧಾರ, ಶಾಸ್ತ್ರದಂತೆ ನಡೀದ ಹೋದ್ರೆ ತಪ್ಪಿತಸ್ಥನ ಆಗ್ತಾನೆ. ಯಾರು ಮೇಲಧಿಕಾರಿಗಳು ಬರ್ತಾರೆ, ನನ್ನ ಮಾತು ಕೇಳಲಿಲ್ಲ, ಪರೀಕ್ಷೆ ಕೊಟ್ಟು ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಮಾತು ಎಲ್ಲಿ ಹೇಳಿದ್ದೀರಿ, ಇವತ್ತೇ ನೋಡ್ತಿದ್ದೇವೆ ಅಂತ ಕೇಳಿದ್ರೆ, ಮೊನ್ನೆ ಆರ್ಡರ್ ಕಳಿಸಿದ್ದು ಮುಟ್ಟಿಲ್ಲ ಅಂತ ಕೇಳ್ತಾನೆ. ಕಾಪಿ ನೋಡ್ಲಿಲ್ಲ ಈಗ, ಅದು ಕಾಪಿ ಇದ್ದೆ, ಅದು ಆರ್ಡರ್ ಕಾಪಿ ಅಂತ ಹೇಳಿದ್ರೆ ಕಳಿಸ್ತೇವೆ ನಾನೇ ಅಂತ ಹೇಳ್ತಾರೆ. ಆ ತರ ಅದು ವ್ಯಕ್ತಿ ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಅವನು ಬರೆದ ಪತ್ರ ಆಗಬಹುದು, ಅವನು ಹೇಳಿದ ಮಾತಾಗಬಹುದು, ಅದು ಏನದು? ಅವನು ಕೇಳದೆ ಹೋದ್ರೆ ಅವನನ್ನೇ ದ್ವೇಷ ಮಾಡಿದ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಸಂಧ್ಯಾನ ಮಾಡಕ್ಕೆ ಹೋಗ್ತೇವೆ ನಾವೀಗ, ದೇವ್ರು ಸಂಧ್ಯಾನೆ ಮಾಡಿಬಿಡ್ತೇವೆ, ದೇವ್ರು ಪ್ರೀತನಾಗಿ ಬಿಡ್ತಾನೆ. ಅದಕ್ಕೆ ನಾನು ಹೇಳಿದ ಕೆಲಸ ಮಾಡಿದ್ದಾನೆ, ಅದು ಇಂಪಾರ್ಟೆಂಟ್. ಯಾರು ಮಾರ್ಕೆಟ್ ಹೋಗ್ಬೇಕು ಅಂತ ಹೇಳ್ತಾರೆ, ಹೋಗಿ ಬರ್ತಾನೆ, ಕೆಲಸ ಆಗೋದಿಲ್ಲ, ಇಲ್ಲ ಅಂತ ಬಂದು ಬಿಡ್ತಾನೆ. ಇವನಿಗೆ ಬೇಜಾರಿಲ್ಲ, ಇವನ ಮೇಲೆ ಬೇಜಾರಿಲ್ಲ. ಯಾಕೆ? ಹೋಗು ಅಂತ ಹೇಳಿದೆ, ಹೋದ ಬಂದ, ಪಾಪ ತಪ್ಪೇನಿಲ್ಲ. ನೋಡಿದ್ರ ಕೆಲಸ ಆಗಿಲ್ಲ, ಇವ್ನು ಮಾತು ಕೇಳಿದ, ಭಾರಿ ಖುಷಿ ಅವನಿಗೆ. ಕೊಡ ಹೇಳ್ತಾನೆ, ಭಾರಿ ಒಳ್ಳೆಯವನು, ಏನು ಯೋಚನೆ ಹೇಳ್ಬಿಡು, ಇವತ್ತು ಅಂಗಡಿ ಬಾರ ನೀನೇನು ಮಾಡ್ತೀಯ ಅಂತ ಹೇಳ್ತಾನೆ. ಅಲ್ಲಿ ಹೋಗಲೇ ಎಲ್ಲ ಟ್ರಾಫಿಕ್ ಜಾಮ್ ಆಗಿತ್ತು, ಅಂಗಡಿ ಬಾಗಿಲು ಹಾಕಿದ್ರು, ಯೋಚನೆ. ಬಟ್ ಹೋಗದೆ ಸುಳ್ಳು ಹೇಳ್ಬಿಟ್ರೆ ಅವಾಗ ಸಿಟ್ಟು ಬರುತ್ತೆ, ಹೋಗ್ಲಿಲ್ಲ ಸಿಟ್ಟು ಬರುತ್ತೆ, ಸುಳ್ಳು ಹೇಳ್ಬಿಟ್ಟ ಸಿಟ್ಟು ಬರುತ್ತೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಈಗ ಕೆಲಸ ಆಗೋದು ಬಿಡೋದು ಬೇರೆ, ಮಾತು ಕೇಳೋದ್ರಲ್ಲೇ ಸ್ವಾರಸ್ಯ. ಈ ಮಾತು ಅರ್ಥ ಮಾಡಿಕೊಂಡ್ರೆ, ಪ್ರಾಮಾಣಿಕವಾಗಿ ದೇವರ ಮಾತನ್ನು ಕೇಳ್ತೇವೆ ಅಂತ ಹೊರಟ್ರೆ ದೇವರು ಭಾರಿ ಅನುಗ್ರಹ ಮಾಡುತ್ತಾನೆ. ಅದಕ್ಕೆ ಸಂಕಲ್ಪ ಮಾಡಬೇಕಾದ್ರೆ ನಾವು ವಿಷ್ಣು ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡ್ತೇವೆ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಾಡಲಿಕ್ಕೆ ಕೂಡದೇ ದೇವರಿಗೆ ಪ್ರೀತಿ. ಎಷ್ಟೋ ಜನ ಮಕ್ಕಳು ಓದ್ತಿರೋದಿಲ್ಲ, ಭಾರಿ ಬೈತಾರೆ, ಪುಸ್ತಕ ತೆಗೆದುಬಿಡ್ತಾರೆ, ಎಷ್ಟೋ ಸಮಾಧಾನ. ಅಂತೂ ಪುಸ್ತಕ ಮುಟ್ಟಿದ ನಮ್ಮ ಕೂಸು ಕೊನೆಗೂ ಕೂಡ ಅಂತ ಸಮಾಧಾನ. ಸ್ವಲ್ಪ ಓದ್ತಾನೆ ಬಿಡು, ಇಷ್ಟ ಆದ್ರೆ ಓದ್ದ ನಾಳೆ ನೋಡೋಣ ಅಂತ ಹೇಳ್ತಾನೆ ಪಾಪ. ಇಷ್ಟು ಓದಿದ್ದ ಒಂದು ಗಂಟೆ ಕೂತಿದ್ದಾನೆ ಸಾಕು, ನಾಳೆ ಇನ್ನು ಸ್ವಲ್ಪ ಕೂತರು ಕೊಡಬಹುದು. ಪುಸ್ತಕನೇ ಮುಟ್ಟಿದ್ದಿಲ್ವಲ್ಲ, ಎಷ್ಟೋ ಬೆಟರ್ ತಾನೆ ಆ ಥರ. ಸಂಧ್ಯಾನೆ ಮಾಡ್ತಾನೋ ಬಿಡ್ತಾನೋ, ಮುಡಿ ಉಟ್ಕೊಂಡು ಕುತ್ಕೊಂಡ್ಬಿಟ್ಟ, ಓ ಭಾರಿ ಭಾರಿ ಇಂಪ್ರೂವ್ಮೆಂಟ್ ಇದ್ದಾಗ ಲೆಕ್ಕ. ಅಷ್ಟೇ ಸ್ಲೋ ಸ್ಟೆಪ್ ಮುಂದೋಗೋಕೆ ಬರುತ್ತೆ. ಅದು ಮಾಡಲಿಲ್ಲ ಮಾಡಲಿಲ್ಲ ಒಂದು ಸಂಧ್ಯಾನೆ ಬಿಟ್ಟು ಪಾಪ. ಅದಕ್ಕಿಂತ ದೊಡ್ಡ ಪಾಪ ದೇವರ ಮಾತು ಕೇಳಲಿಲ್ಲ ಅನ್ನೋ ದೊಡ್ಡ ಪಾಪ ಅದು. ಒಂದು ಯಾಕೆ ಮಾತು ಕೇಳಲಿಲ್ಲ, ಇದು ಬಹಳ ಇಂಪಾರ್ಟೆಂಟ್. ಈ ಆ್ಯಂಗಲ್ ನಮಗೆ ಗೊತ್ತಾಯಿತು ಅಂದರೆ ನಾವು ನಮ್ಮ ಪುಣ್ಯ ಕಾರ್ಯಗಳನ್ನು ಮಾಡೋ ರೀತಿಯೇ ಚೇಂಜ್ ಆಗಿಬಿಡುತ್ತಾಗ. ದೇವರು ಯಾವಾಗಲೂ ನೋಡ್ತಾನೆ, ಅದ್ರ ಮುಂದೆ ಪರಮಾತ್ಮನೇ ಹೇಳ್ತಾನೆ. ಯಾರ್ದೋ ಕಣ್ಣು ತಪ್ಪಿಸಿ ನಾವು ಬದುಕಬಹುದು ಬೇಕಾದ್ರೆ, ಯಾರೋ ಹೇಳಿರ್ತಾರೆ ಸುಳ್ಳು ಹೇಳ್ಬಿಡ್ತಾನೆ ಮೂದೋದ ಕಥೆ. ದೇವ್ರ ಮುಂದೆ ಹೇಳೋದಕ್ಕೆ ಬರೋದಿಲ್ಲ. ದೇವರು ಸರ್ವಾಂತರ್ಯಾಮಿ, ಸರ್ವಶಕ್ತ, ಸರ್ವಜ್ಞ, ಸರ್ವತಂತ್ರ ಸ್ವತಂತ್ರ. ಅವನು ಸುಳ್ಳು ಹೇಳೋದಕ್ಕೆ, ಅವನು ಮೋಸ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ದೇವರನ್ನ ನಾವು ಏನಾದರೂ ತಪ್ಪಾಗಿ ತಿಳ್ಕೊಂಡಿವೆ ಅಂದ್ರೆ, ಕರಿಷಯಂತಹ ಮಾಂಚೈವಾಂತ ಶರೀರಸ್ಥಂ ಕರಿಷಯಂತಹ. ಇದೆಲ್ಲ ಎಂಥವ್ರು ಗೊತ್ತಾ ಅರ್ಜುನ, ತಾನ್ವಿದ್ಯೆ ಆಸುರ ನಿಶ್ಚಯಾನ್. ಇವರೆಲ್ಲ ಆಸುರ ಸಂಪತ್ತಿನ ಜನ, ಅದರಲ್ಲೇ ದೃಢ ಮಾಡಿದವರು, ಅದರಲ್ಲೇ ಗಟ್ಟಿಯಾಗಿ ಬದುಕ್ತಕ್ಕಂಥವರು. ಅವರೆಂದು ಉದ್ಧಾರವೇ ಆಗೋದಿಲ್ಲ. ಭಗವಂತ ಸಾರಿದ ಮಾತದು. ಸರಿಯಾಗಿ ಯೋಚನೆ ಮಾಡಿ ನಾವೆಂದೂ ಕೂಡ ವಿಶೇಷವಾದ ರೀತಿಯಲ್ಲಿ ಭಗವಂತನಿಗೆ ದೇವತೆಗಳಿಗೆ ಪ್ರಿಯವಾದ ಹಾಗೆ ಬದುಕಬೇಕೆ ಹೊರತು ಅಪ್ರಿಯವಾಗಿ ಬದುಕಲೇಬಾರದು ಅಂತ ಹೇಳಿದ್ದಾನೆ. ಅಷ್ಟು ಹೇಳಿ ಅರ್ಜುನ, ಅವರು ಬರೀ ಇಷ್ಟೇ ಅಲ್ಲ, ಯಾವ ದೇವರು ಪೂಜೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಸ್ವರೂಪ ಗೊತ್ತಾಗುತ್ತೆ ಅಂತ ಹೇಳಿದ. ಅವರು ದೇವತೆಗಳು, ಯಕ್ಷರಾಕ್ಷಸರು, ಪಿಶಾಚಿಗಳು ಅಂತ ಹೇಳಿಬಿಟ್ಟು. ಅದೇ ರೀತಿಯಲ್ಲಿ ಆಹಾರಸ್ತಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ. ಅವ್ರು ಏನ್ ತಿಂತಾರೆ ಅನ್ನೋದ್ರ ಮೇಲೆ ಅವ್ರ ಯೋಗ್ಯತೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಇಡಿಯಮ್ಮು ಏನ್ ತಿಂತಿ ಹೊಟ್ಟೆಗೆ ಅಂತ ಕೇಳ್ತಾರೆ ಸಾಮಾನ್ಯವಾಗಿ. ಏನ್ ತಿಂತಿ, ಭಗವದ್ಗೀತೆಯ ಮಾತದು ಒಂದು, ಅವನೇನ್ ತಿಂತಾನೆ ಅನ್ನೋದ್ರ ಮೇಲೆ ಅವನ್ ಎಂಥವನು ಅಂತ ಗೊತ್ತಾಗತ್ತೆ. ಇದು ನಾವು ಹುಷಾರಾಗಿರ್ಬೇಕಾಯ್ತಾರೆ. ಇವತ್ತು ಏನ್ ತಿಳಿತಾನೆ ಬಿಟ್ಬಿಡಿ, ಏನ್ ತಿಂತಾನೆ ಅನ್ನೋದು ಗೊತ್ತಾಗತ್ತೆ. ಆಹಾರಸ್ತಪಿ ಸರ್ವಸ್ಯ ತ್ರಿವಿಧ ಭವತಿ ಪ್ರಿಯ. ಆಹಾರದಲ್ಲೂ ಮೂರು ವಿಧವಾದ ಆಹಾರ ಉಂಟು. ಬರೀ ತಿಂತಾನೆ ಬಿಡ್ತಾನಲ್ಲ, ಈ ಲೈಕ್ಸ್ ಅಂತ ಹೇಳ್ತಾರೆ, ಅದು ಇಂಪಾರ್ಟೆಂಟ್. ವಿತ್ ಲೈಕಿಂಗ್ ಇಂದ ಯಾವುದು ತಿಂತಾನಲ್ಲ, ಅವನ ಮೇಲೆ ಅವನ ಯೋಗ್ಯತೆ ಏನಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಯಜ್ಞ ತಪಃ ತಥಾ ದಾನಂ ತೇಷಾಂ ಭೇದ ವಿಮಂ ಶೃಣು. ಅವನು ತಿಂತಕ್ಕಂತ ಆಹಾರ, ಮಾಡ್ತಕ್ಕಂತ ಯಜ್ಞ, ಮಾಡ್ತಕ್ಕಂತ ತಪಸ್ಸು, ಮಾಡ್ತಕ್ಕಂತ ದಾನ, ಅದೆಲ್ಲ ಅವನ ಸ್ವರೂಪವನ್ನು ಹೇಳುತ್ತೆ ಅಂತ ಭಗವಂತ ಹೇಳ್ತಾನೆ. ದಾನ ಮಾಡೋದಿಲ್ಲ ದುಷ್ಟ, ದಾನ ಮಾಡ್ತಾನೆ ಸ್ಟಿಲ್ ದುಷ್ಟನಾಗಿರ್ಬೋದು. ಇನ್ನೂ ಆಶ್ಚರ್ಯ, ದಾನ ಮಾಡದ ದುಷ್ಟ ಒಬ್ಬ, ದಾನ ಮಾಡಿಯೋ ದುಷ್ಟ ಇನ್ನೊಬ್ಬ. ಭಗವಂತ ಬಗಟ್ಟು ಬಿಡಿಸ್ತಾನೆ ಅದನ್ನ ಹೇಗೆ ಅಂತ ಹೇಳಿಬಿಟ್ಟು ಅಂದ್ರೆ, ಇದರ ಎಚ್ಚರಿದಾಗಾಯ್ತು. ಈಗ ಅವರ ಆರಾಧನೆ ಮಾಡ್ತಕ್ಕಂತಹ ದೇವರು ಯಾರು ಅನ್ನೋದ್ರ ಮೇಲೆ ಅವ್ರ ಯೋಗ್ಯತೆ, ಅವರು ತಿಂತಕ್ಕಂಥ ಆಹಾರ ಏನೋ ಅದರಿಂದ ಅವ್ರ ಯೋಗ್ಯತೆ, ಅವ್ರು ಮಾಡ್ತಕ್ಕಂಥ ಯಜ್ಞ ಯಾವುದು ಅದರಿಂದ ಅವ್ರ ಯೋಗ್ಯತೆ, ಅವ್ರು ಮಾಡ್ತಕ್ಕಂಥ ದಾನ ಏನೋ ಅದರ ಮೇಲೆ ಅವ್ರ ಯೋಗ್ಯತೆ, ಅದೇ ರೀತಿಯಲ್ಲಿ ಅವ್ರು ಮಾಡ್ತಾ ತಪಸ್ಸೆಂಥದ್ದು ಅದರ ಮೇಲೆ ಅವನ ಯೋಗ್ಯತೆ. ಇದೆಲ್ಲ ಯೋಚನೆ ಮಾಡಿದರೆ ಯಜ್ಞನೇ ಮಾಡೋದಿಲ್ಲ, ತಪಸ್ಸೆ ಮಾಡೋದಿಲ್ಲ ಒಂದು ಭಾಗ, ಮಾಡಿಯೋ ಅವನು ಭಾರಿ ದುಷ್ಟನಾಗಿರೋ ಚಾನ್ಸಸ್ ಇದೆ ಮುಂದಿನ ಭಾಗ. ಆಹಾರಸ್ತಪಿ ಸರ್ವಸ್ಯ ತ್ರಿವಿಧ ಭವತಿ ಪ್ರಿಯ. ಹಾಗಿದ್ರೆ ಎಂಥ ಆಹಾರ ಪ್ರಿಯ? ದೇವರೇ ಒಂದೇ ಶ್ಲೋಕದಲ್ಲಿ ಹೇಳ್ಬಿಡ್ತಾರೆ, ಆಹಾರಾಹ ಸಾತ್ವಿಕ ಶ್ರೇಷ್ಠ. ಆಹಾರ ಸಾತ್ವಿಕನಿಗೆ ಇಷ್ಟವಾದ ಆಹಾರ ಇದು. ಆಯು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾಹ ರಷ್ಯಾಹ ಸ್ನಿಗ್ಧಾಹ ತಥಾ ಹೃದ್ಯಾಹ ಆಹಾರಾಹ ಸಾತ್ವಿಕ ಪ್ರಿಯ. ಇದು ಸಾತ್ವಿಕರಿಗೆ ಪ್ರಿಯವಾದ ಆಹಾರ ಅಂತ ಹೀಗಿರುತ್ತೆ ಅಂತ ಹೇಳ್ತಾರೆ. ಒಂದು ಹೆಸರು ಹೇಳೋದಿಲ್ಲ, ಯಾವುದು ಆಲೂಗಡ್ಡೆ ಹೇಳೋದಿಲ್ಲ, ಬೀಟ್ರೂಟ್ ಹೇಳೋದಿಲ್ಲ, ಈ ಕಡೆ ಸೌತೆಕಾಯಿ ಹೇಳೋದಿಲ್ಲ, ಹುರುಳಿಕಾಯಿ ಹೇಳೋದಿಲ್ಲ, ಹೀಗಿರುತ್ತೆ ನೋಡಿ ಅಂತ ಹೇಳ್ಬಿಡ್ತಾರೆ. ಎಷ್ಟು ಜನರಲೈಸ್ಡ್ ಫಾರಂ ಇದೆ ಲೆಕ್ಕ ಹಾಕಬೇಕು. ಆಹಾರಕ್ಕೂ ಇದಕ್ಕೆ ಸಂಬಂಧ ನಮ್ಮ ಯೋಚನೆ ಕೂಡ ಮಾಡಿರೋದಿಲ್ಲ. ಪರಮಾತ್ಮ ಆಹಾರ ಮೋಸ್ಟ್ ಜನರಲ್ ಫಾರಂನಲ್ಲಿ ಸಾತ್ವಿಕ ಯಾವುದು, ಇದು ಯೂನಿವರ್ಸಲ್ ಟೆಸ್ಟ್ ಹೇಳ್ತಾನೆ ಭಗವಂತ. ಆಯು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾಹ ರಷ್ಯಾಹ ಸ್ನಿಗ್ಧಾಹ ತಥಾ ಹೃದ್ಯಾಹ ಆಹಾರ ಸಾತ್ವಿಕ ಪ್ರಿಯ. ಅಂದ್ರೆ ಮೊದಲು ಏನಾಗಿರಬೇಕು, ಆಹಾರದ ಉದ್ದೇಶ ಏನು ಅಂದ್ರೆ ಆಯು, ನಮ್ಮ ಆಯುಷ್ಯ ಜಾಸ್ತಿ ಆಗಬೇಕು, ಅಂತ ಆಹಾರ ಸಾತ್ವಿಕ ಆಹಾರ. ಮೊದಲೇ ಚೆಷ್ಟ ಅದು, ನಮ್ಮ ಆಯುಷ್ಯವನ್ನು ಹೆಚ್ಚು ಮಾಡತಕ್ಕಂಥ ಆಹಾರ ನಿಜವಾದ ಆಹಾರ. ಆಯು ಸತ್ವ, ನಮ್ಮ ಶಕ್ತಿಯನ್ನೇ ಜಾಸ್ತಿ ಮಾಡಬೇಕು. ಆಹಾರ ತಿಂದ ಮೇಲೆ ಒಳ್ಳೆ ಶಕ್ತಿ ಬರಬೇಕು. ಕುಡಿತಾರ ದಪ್ಪ ಬಿದ್ದುಬಿಡುತ್ತೆ, ಶಕ್ತಿ ಬರೋದಿಲ್ಲ, ತಕ್ಷಣ ಬಿದ್ದುಬಿಟ್ಟಿರ್ತಾರೆ. ಯಾರು ದಬ್ಬರು ಉಳ್ಕೊಂಡು ಹೋಗ್ಬಿಡ್ತಾರೆ, ಆ ಕಡೆ ಶಕ್ತಿ ಎಲ್ಲ ಹೊರಟೋಗ್ಬಿಟ್ಟಿದೆ ಅವನಿಗೆ. ಸತ್ವ ವಿವರ್ಧನ ಅಲ್ಲ, ಸತ್ವ ವಿಧ್ವಂಸಕವಾದ ಆಹಾರ ತಿನ್ನಬಾರದು. ಆಯುಹು ಸತ್ವ, ಬಲ ಸತ್ವ ಬೇರೆ ಬಲ ಬೇರೆ. ಬಲ ಅಂಬುದು ಫಿಸಿಕಲ್ಲು, ಸತ್ವ ಅಂದ್ರೆ ಮೆಂಟಲ್. ಮನಸ್ಸಿನ ಶಕ್ತಿ ಡೆವಲಪ್ ಆಗಬೇಕು. ಮನಸ್ಸಿಗೆ ಒಳ್ಳೆ ಸ್ಟ್ರೆಂತ್ ಬಂದುಬಿಟ್ರೆ ಅದು ಸಾತ್ವಿಕ ಆಹಾರ. ದೇಹಕ್ಕೆ ಸ್ಟ್ರೆಂತ್ ಬಂದ್ರೆ ಅದು ಸಾತ್ವಿಕ ಆಹಾರ. ಆಯುಹು ಸತ್ವ.